हरिः ओम् भयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाध्वये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराक्षितानन्तलीलागोपालपालिताम् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान्मुनीन् नमः वादिराजपदद्वन्द्वावारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्तो बिम्बसन्निधौ चिन्तामणिम् स्वभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् जलज्येष्ठनिभाकारम् जगदीशपदाश्रयम् जगदीशरविख्यातम् जगन्नाथगुरुम् भजे श्रीगुरुभ्यो नमः हरिः ओम् हरिकथामृतसार गुरुगणकरुणदिन्दापनितु केळुवे परमभगवद्भक्तरिजनादरदि केळुवधु ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಡೆ ಕೈಕೊಂಡು ಬಲುನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿಯುವ ಅನಘನೆಂದೆನಿಸಿ. ಇಲ್ಲಿ ಅದ್ಭುತವಾಗಿರತಕ್ಕಂಥ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾವು ಭಗವಂತನಿಗೆ ಹೊರಗೆ ಏನು ವಿಶೇಷವಾದ ಷಡ್ರಸಾನ್ನವನ್ನು ನಿರ್ಮಾಣ ಮಾಡಿ ಅಂದರೆ ನಮಗೆ ಭಗವಂತ ಏನು ಕೊಟ್ಟಿರುತ್ತಾನೆ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಭಗವಂತನ ನಿವೇದನೆ ಮಾಡಬೇಕು. ಹೊರಗೆ ಶಕ್ತಿ ಕೊಡಲಿಲ್ಲ, ಅಡ್ಡಿ ಇಲ್ಲ, ಪೂಜಾ ಮಾಡಲಿಕ್ಕೆ ಮೊದಲು ಮನಸ್ಸಿನಲ್ಲಿ ದೇವರ ಮೂರ್ತಿಯನ್ನು ಚಿಂತನೆ ಮಾಡಿ ಭಗವಂತನನ್ನು ಅಪ್ರಾಕೃತ ಮೂರ್ತಿಯನ್ನು ಚಿಂತನೆ ಮಾಡಿ ಪ್ರಾಕೃತವಾದ ಮೂರ್ತಿಯೇ ಅಂದರೆ ಹೊರಗೆ ನಮಗಿಷ್ಟವಾದ ಮೂರ್ತಿಯನ್ನು ನೆಲೆಸಿ ಆ ಮೂರ್ತಿಯನ್ನು ನೋಡುತ್ತಾ ಆ ಮೂರ್ತಿಯನ್ನೇ ಮನಸ್ಸಿನಲ್ಲಿ ನಿರ್ಮಾಣ ಮಾಡಿ ಮನಸ್ಸಿನಲ್ಲಿ ನಿರ್ಮಾಣ ಮಾಡಿದ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿ ಒಳಗೆ ಅಪ್ರಾಕೃತನಾದ ನನ್ನ ಬಿಂಬಮೂರ್ತಿ ನಿಂತಿದ್ದಾನೆ ಎಂಬುದು ಚಿಂತನೆ ಮಾಡಿ ಆ ಭಗವಂತನಿಗೆ ಮನಸ್ಸಿನಲ್ಲೇನೆ ಅನೇಕ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಕಲ್ಪಿಸಿ ಕೊಡಬೇಕು. ಆಗ ಮನಸ್ಸಿನಲ್ಲಿ ನಾನಾ ಭಕ್ಷ್ಯ ಭೋಜ್ಯಾದಿಗಳನ್ನು ಭಗವಂತನಿಗೆ ಕೊಟ್ಟರೆ ಭಕ್ಷ್ಯ ಭೋಜ್ಯಾದಿಗಳು ಭಗವಂತನ ನಿಲ್ಲಿಸಿ ಭಗವಂತನಿಗೆ ಅರ್ಘ್ಯ ಪಾದ್ಯ ಏನು ಬಂಗಾರದ ಪಾತ್ರೆಗಳು ವಜ್ರದ ಪಾತ್ರೆಗಳು ವಜ್ರದ ಆಭರಣಗಳು ಭಗವಂತನಿಗೆ ಏನು ಬೇಕಾದರೂ ಮನಸ್ಸಿನಲ್ಲಿ ಕಲ್ಪನೆ ಮಾಡಬಹುದು. ಆ ಕಲ್ಪನೆ ಮಾಡಲಿಕ್ಕೆ ಮೊದಲು ನೋಡಿರಬೇಕಷ್ಟೆ ಆ ಆಭರಣಗಳನ್ನ ಎಲ್ಲವನ್ನ ಆ ಪಾತ್ರೆಗಳನ್ನ ಎಲ್ಲವನ್ನು ಒಂದು ಕಡೆ ನೋಡಿದ್ರೆ ಅದರಿಂದ ನಾವು ಮನಸ್ಸಿನಲ್ಲಿ ಪದಾರ್ಥಗಳನ್ನ ವಿಶೇಷವಾಗಿ ಚಿಂತನೆ ಮಾಡಿ ಅದನ್ನ ದೇವರಿಗೆ ಕೊಟ್ಟರೆ ಭಗವಂತ ಪ್ರತ್ಯಕ್ಷವಾಗಿ ನಮಗೆಲ್ಲ ಅದ್ಭುತವಾದ ಪದಾರ್ಥಗಳ ಸುರಿಮಳಿಯನ್ನೇ ಕೊಡತಾನೆ ಎಂಬುದನ್ನು ಕೊಡತಾ ಇದ್ದಾರೆ. ಆದರೆ ಇಲ್ಲಿ ತುಂಬಾ ಪ್ರಶ್ನೆಗಳು ಬರುತ್ತೆ. ಕನಸಿನಲ್ಲಿ ನಾವು ಏನು ನೋಡ್ತೇವಲ್ಲ ಪದಾರ್ಥಗಳು ಅದು ಸತ್ಯವೋ ಸುಳ್ಳು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಒಳಗೆ ಹೇಗಿದೆ ಎಂಬುದು ತಿಳ್ಕೊಂಡ್ರೆ ಅದು ಸತ್ಯವೋ ಸುಳ್ಳು ಎಂಬುದು ಗೊತ್ತಾಗುತ್ತೆ. ಕ್ಯಾಮರಾ ಇಟ್ಟುಕೊಂಡು ಒಂದು ಪದಾರ್ಥದ ಎದುರಿಗೆ ಆ ಶಟ್ಟರ್ ಓಪನ್ ಮಾಡಿದರೆ ಆ ಪದಾರ್ಥದ ಒಂದು ರೆಪ್ಲಿಕಾ ಆ ಫಿಲ್ಮ್ ಮೇಲೆ ಬೀಳುತ್ತೆ. ಸೂರ್ಯನ ರಶ್ಮಿ ಸೂರ್ಯನ ಕಿರಣಗಳು ಪದಾರ್ಥದ ಮೇಲೆ ಬಿದ್ದದ್ದು ಸೀದಾ ಬಂದು ಆ ಆಕೃತಿಯಿಂದ ಈ ಒಳಗಿರುವ ಫಿಲ್ಮ್ ಮೇಲೆ ಬಿದ್ದರೆ ಆ ಫಿಲ್ಮ್ ಮೇಲೆ ಬಿದ್ದಿರತಕ್ಕಂಥ ಆ ಒಂದು ಪಿಕ್ಚರ್ ಏನಿದೆ ಅದು ಸತ್ಯವಾದ್ದೆ. ಅದಕ್ಕೆ ಪದಾರ್ಥ ಪಕ್ಕಕ್ಕೆ ತೆಗೆದರೂ ಕೂಡ ಬರೀ ಫಿಲ್ಮ್ ಇಟ್ಟುಕೊಂಡೇ ಅನೇಕ ಫೋಟೋಗಳು ತೆಗಿಬಹುದು, ಅಂದ್ರೆ ಅನೇಕ ಕಾಪಿ ತೆಗಿಬಹುದು. ಯಾಕೆ ಅಂದ್ರೆ ಆ ಫಿಲ್ಮ್ ಮೇಲೆ ಬಿದ್ದಂತಹ ಚಿತ್ರ ಸತ್ಯವಾದ್ದು. ಹಾಗೆ ಈ ಮನಸ್ಸೆಂಬ ಫಿಲ್ಮ್, ಈ ಫಿಲ್ಮ್ ಮೇಲೆ ಅನೇಕ ಜನ್ಮಗಳಲ್ಲಿ ಅನೇಕ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನೋಡಿದಾಗ ಅವುಗಳ ಅವರ ಆ ಪದಾರ್ಥಗಳ ವ್ಯಕ್ತಿಗಳ ಚಿತ್ರ ಮನಸ್ಸಿನ ಮೇಲೆ ಮೂಡತಾ ಬರುತ್ತೆ. ಮನಸ್ಸು ಎಷ್ಟು ದೊಡ್ಡ ಕ್ಯಾಮರಾ, ಅದು ಎಷ್ಟು ದೊಡ್ಡ ಫಿಲ್ಮ್ ಅಂತ ಹೇಳಿದ್ರೆ ಎಷ್ಟು ಕೋಟಿ ಜನ್ಮಗಳಾಯಿತೋ ಅಷ್ಟು ಕೋಟಿ ಜನ್ಮಗಳಲ್ಲಿ ಏನೇನು ಕಂಡವೋ ಎಲ್ಲದರ ಮುದ್ರೆ ಆ ಮನಸ್ಸಿನಲ್ಲಿ ಬಿದ್ದೇ ಇದೆ. ಈಗ ಫಿಲ್ಮ್ ಮೇಲೆ ಬಂದಿರತಕ್ಕಂಥದ್ದು ಏನಿದೆ ಅದನ್ನೇ ಕಂಪ್ಯೂಟರ್ನಲ್ಲಿ ತೆಗೆದುಕೊಂಡು ಹೋಗಿ ಆನಿಮೇಷನ್ ಅಂತ ಮಾಡುತ್ತಾರೆ, ಅಂದ್ರೆ ಮತ್ತು ಅದರನ್ನೇ ಆಟ ಆಡುವಂತೆ ಹಾಗೆ ಹೀಗೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಒಳಗಿರತಕ್ಕಂಥ ಈ ಮನಸ್ಸಿನಲ್ಲಿ ಬಿದ್ದಿರತಕ್ಕಂಥ ಏನು ಆ ಪದಾರ್ಥದ ಚಿತ್ರಣ, ಅದನ್ನು ಏನಂತಾರೆ ಸಂಸ್ಕಾರ ಅಂತಾರೆ. ಭಗವಂತ ಏನು ಮಾಡುತ್ತಾನೆ ಅಂದರೆ ನಮಗೆ ಎರಡು ಅವಸ್ಥೆ, ಮೂರು ಅವಸ್ಥೆಗಳು, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆಯಲ್ಲಿ ಏನು ಯಾವುದು ನೋಡೋದಿಲ್ಲ, ಏನೂ ಇಲ್ಲ, ಮಲಗಿರ್ತೇವೆ. ಇನ್ನು ಎರಡು ಅವಸ್ಥೆಗಳು, ಅದು ಎಚ್ಚರ ಮತ್ತು ಸ್ವಪ್ನ. ಇದರಲ್ಲಿ ಭಗವಂತ ಏನು ಮಾಡುತ್ತಾನೆ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅನೇಕ ಜನ್ಮಗಳಿಂದ ಯಾವ ಯಾವ ಪದಾರ್ಥಗಳ ಮತ್ತು ವ್ಯಕ್ತಿಗಳ ಸಂಸ್ಕಾರ ಅಂದರೆ ಮುದ್ರೆ ಬಿದ್ದಿರುತ್ತೋ ಆ ಮುದ್ರೆಯನ್ನೇ ತಗೊಂಡು ಸಂಸ್ಕಾರಗಳನ್ನು ತಗೊಂಡು ಈ ದಿವಸ ಅಂದ್ರೆ ಇಷ್ಟನೇ ಜನ್ಮದಲ್ಲಿ ಈ ದಿವಸ ಈ ರಾತ್ರಿ ಇವನಿಗೆ ಇಂಥ ಪದಾರ್ಥಗಳು ಸೃಷ್ಟಿ ಮಾಡಿ ದರ್ಶನ ಕೊಡಿಸಬೇಕು ಅಂತ ದೇವರ ಸಂಕಲ್ಪ, ನಮ್ಮ ಕರ್ಮಾನುಸಾರವೇ. ಅದಕ್ಕೇನು ಮಾಡುತ್ತಾನೆ, ಆ ಸಂಸ್ಕಾರಗಳು ಅಂದ್ರೆ ಮನಸ್ಸಿನ ಮೇಲೆ ಬಿದ್ದ ಆ ಮುದ್ರೆಗಳಲ್ಲಿ ಯಾವ ಮುದ್ರೆ ಎಷ್ಟು ಕೋಟಿ ಕೋಟಿ ರಾಶಿ ರಾಶಿ ಬಿದ್ದಿರುತ್ತೆ ಅದರಲ್ಲಿ ಯಾವುದನ್ನ ತಗೊಂಡು ಇವತ್ತು ನಿರ್ಮಾಣ ಮಾಡಬೇಕು ಅಂತ ನೋಡುತ್ತಾನೆ. ಆ ಸಂಸ್ಕಾರಗಳನ್ನ ತಗೊಂಡು ಆ ಸಂಸ್ಕಾರಗಳನ್ನೇ ರಾ ಮೆಟೀರಿಯಲ್ ಆಗಿ ಇಟ್ಟುಕೊಂಡು ಭಗವಂತ ಏನು ಮಾಡುತ್ತಾನೆ ಅಂದರೆ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುತ್ತಾನೆ ಸ್ವಪ್ನದಲ್ಲಿ ತಾನೇ ಇಚ್ಛೆಯಿಂದ. ಆ ಪದಾರ್ಥಗಳ ನಿರ್ಮಾಣ ಮಾಡುತ್ತಾನೆ, ವ್ಯಕ್ತಿಗಳ ಶರೀರಗಳನ್ನು ಅದರಿಂದ ನಿರ್ಮಾಣ ಮಾಡುತ್ತಾನೆ. ಆ ಪದಾರ್ಥಗಳಲ್ಲಿ ವ್ಯಕ್ತಿಗಳ ಶರೀರಗಳಲ್ಲಿ ದೇವತೆಗಳನ್ನು ಇಡುತ್ತಾನೆ, ತಾನೂ ಒಳಗೆ ಪ್ರವೇಶ ಮಾಡುತ್ತಾನೆ. ನಮ್ಮ ಕನಸಿನಲ್ಲಿ ವ್ಯಕ್ತಿಗಳು ತಿರುಗಾಡುತ್ತಾರೆ, ಮಾತಾಡುತ್ತಾರೆ, ಎಲ್ಲ ಮಾಡ್ತಾರಲ್ಲ, ಅದು ಹೇಗಾಗುತ್ತೆ ಅಂದರೆ ಆ ನಿರ್ಮಾಣ ಆದಂತಹ ಶರೀರಗಳೇನೋ ಸಂಸ್ಕಾರಗಳಿಂದ ತಯಾರಾದದ್ದು, ಆದರೆ ಅದರೊಳಗೆ ದೇವತೆಗಳು ದೇವರು ಎಲ್ಲರೂ ಸೇರಿಕೊಂಡು ಅದನ್ನು ಆಟ ಆಡಿಸ್ತಾ ಇರೋದು, ನಮಗೆ ಮಾತಾಡುವಂತೆ ಆ ರೀತಿಯಲ್ಲಿ ನಡೀತಾ ಇರುತ್ತೆ. ಪ್ರತ್ಯಕ್ಷವಾಗಿಯೂ ಕೂಡ ಈಗ ಈ ಶರೀರದಲ್ಲಿ ದೇವರು ದೇವತೆಗಳು ದೈತ್ಯರು ಎಲ್ಲ ಸೇರಿಕೊಂಡು ದೇವರೇ ದೇವ ದೈತ್ಯರ ಮೂಲಕ ಈ ಶರೀರವನ್ನು ಆಟ ಆಡಿಸ್ತಾ ಇದ್ದಾನಲ್ಲ, ಅದೇ ರೀತಿಯಲ್ಲಿ ಸ್ವಪ್ನದಲ್ಲಿ ಭಗವಂತ ಅನೇಕ ಶರೀರಗಳ ನಿರ್ಮಾಣ ಮಾಡಿ ಅದರೊಳಗೆ ದೇವತೆಗಳನ್ನ ದೈತ್ಯರನ್ನ ಇಟ್ಟು ತಾನೇ ಎದ್ದು ಅವುಗಳನ್ನು ಆಟ ಆಡಿಸ್ತಾನೆ. ಇದು ಸ್ವಪ್ನ ಕಾಲದಲ್ಲಿ, ಆದರೆ ಎಚ್ಚರ ಕಾಲದಲ್ಲೇ ಈ ಮನಸ್ಸಿನಿಂದ ಸಂಸ್ಕಾರಗಳಿಂದ ತಯಾರಾದ ಪದಾರ್ಥಗಳನ್ನ ಸೃಷ್ಟಿ ಮಾಡುತ್ತಾನೆ. ಯಾವಾಗ ಅಂದರೆ ಒಂದು ಹಗಲ ಕನಸಿನಲ್ಲಿ, ಎರಡನೆಯದು ಧ್ಯಾನದಲ್ಲಿ. ಧ್ಯಾನದಲ್ಲಿ ಧ್ಯಾನ ಮನೋರಥೇಶು ಅಂತ ಹೇಳ್ತಾರೆ. ಧ್ಯಾನ ಮಾಡುವಾಗ ಅಥವಾ ಹಗಲಗನಸು ಕಾಣುವಾಗ ದೇವರು ಏನು ಮಾಡುತ್ತಾನೆ, ಸ್ವಪ್ನದಲ್ಲಾದರೆ ನಮ್ಮ ಕರ್ಮಾನುಸಾರ ದೇವರೇ ಇಚ್ಛಾಪಟ್ಟು ಇಚ್ಛಾ ಮಾಡಿ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಪದಾರ್ಥಗಳನ್ನು ನಿರ್ಮಾಣ ಮಾಡುತ್ತಾನೆ. ಯಾವುದು ಸಂಸ್ಕಾರಗಳನ್ನೇ ಬೇಸಾಗಿಟ್ಟುಕೊಂಡು. ಆದರೆ ಇಲ್ಲಿ ಎಚ್ಚರ ಕಾಲದಲ್ಲಿ ಹಗಲಗನಸಿನಲ್ಲಿ ಅಥವಾ ಧ್ಯಾನದಲ್ಲಿ ನಮಗೆ ಇಚ್ಛೆಯನ್ನು ಕೊಟ್ಟು ಹೀಗಿರಬೇಕು ಹಾಗಿರಬೇಕು ಅಂತ ಇಚ್ಛೆಯನ್ನು ಕೊಟ್ಟು ಆ ಇಚ್ಛೆಯ ಮೂಲಕ ತಾನೇ ನಿರ್ಮಾಣ ಮಾಡುತ್ತಾನೆ. ಅದು ನಮಗೆ ಗೊತ್ತಾಗಲ್ಲ, ನಾವು ಕಲ್ಪಿಸಿದವು ಅಂತ ನೋಡ್ತಾ ಇರ್ತೇವೆ. ಒಟ್ಟಾರೆ ಆ ಹಗಲು ಕನಸಿನಲ್ಲಿ ಧ್ಯಾನದಲ್ಲಿ ಸ್ವಪ್ನದಲ್ಲಿ ಕಾಣಿಸಿದ ಪದಾರ್ಥಗಳು ಸುಳ್ಳಲ್ಲ. ನಾವಂದುಕೊಳ್ತೇವೆ ಕನಸಲ್ಲಿ ಕಾಣಿಸಿದ್ದಲ್ಲ ಸುಳ್ಳು ಅಂತ, ಯಾಕೆ ಹೊರಗೆ ಕಾಣಿಸಲ್ಲ. ಅದರಿಂದ ಇಷ್ಟು ವ್ಯತ್ಯಾಸ, ಕನಸಿನಲ್ಲಿ ಕಾಣಿಸಿದ ಪದಾರ್ಥಗಳೆಲ್ಲ ಸತ್ಯವೇ. ಸಂಸ್ಕಾರ ಸತ್ಯ ಆದಾಗ ಆ ಸಂಸ್ಕಾರದಿಂದ ತಯಾರಾದ ಪದಾರ್ಥಗಳೆಲ್ಲ ಸತ್ಯ. ಅದರ ಎಷ್ಟು ವ್ಯತ್ಯಾಸ ಅಂದರೆ ಹೊರಗಿನ ಪದಾರ್ಥದಂತೆ ಅಲ್ಲ ಅಷ್ಟೆ. ಈ ಪದಾರ್ಥ ಹೇಗಿರುತ್ತೋ ಆ ಪದಾರ್ಥ ಹಾಗಲ್ಲ. ಒಳಗೆ ರಥ ನಿರ್ಮಾಣ ಮಾಡುತ್ತಾನೆ, ಹೊರಗೆ ರಥ ನಿರ್ಮಾಣ ಮಾಡಿದರೆ ಆ ರಥ ದೊಡ್ಡ ರಥ ಚಿಕ್ಕ ಪ್ರದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಹೃದಯ ಅಲ್ಲಿ ಮನಸ್ಸು ಅಲ್ಲಿ ಭಗವಂತ ದೊಡ್ಡ ರಥವನ್ನು ನಿರ್ಮಾಣ ಮಾಡುತ್ತಾನೆ. ಅದಾದ ಚಿಕ್ಕ ಪ್ರದೇಶದಲ್ಲಿ ಹಿಡಿಯಿತು. ಅದೇ ಹೇಳುತ್ತಾರೆ ನ್ಯಾಯಸುಧಾದಲ್ಲಿ ಸಂಧ್ಯಾಭಿಕರಣದಲ್ಲಿ ವಿಸ್ತಾರ ಇವನ್ನ ಮಾಡುತ್ತಾರೆ. ಸಂವೃತ ದೇಶೇಪಿ, ಚಿಕ್ಕ ಪ್ರದೇಶದಲ್ಲಿ ಕೂಡ ಹಿಡಿತಕ್ಕಂಥ ವಸ್ತುಗಳು. ಎಚ್ಚರ ಕಾಲದಲ್ಲಿ ವಸ್ತುಗಳಿದ್ದರೆ ಅದು ನಾಶ ಆದರೆ ಅಂಥ ಪದಾರ್ಥ ಇನ್ನೊಂದು ಮಾಡಬಹುದಷ್ಟೇ ಹೊರತು ಅದೇ ಪದಾರ್ಥವನ್ನು ಮಾಡಲಿಕ್ಕಾಗಲ್ಲ. ಆದರೆ ಸ್ವಪ್ನದಲ್ಲಿ ಅದೇ ಪದಾರ್ಥ ಪುನಃ ಪುನಃ ಹುಟ್ಟುತ್ತೆ, ಒಂದೇ ಕ್ಷಣದಲ್ಲಿ ಬದಲಾಗುತ್ತೆ, ಏನಾದರೂ ಆಗ್ತಾ ಇರುತ್ತೆ. ಈ ತರ ಭಗವಂತ ಮಾಡುತ್ತಾನೆ. ಅದೇ ತರ ಹಗಲು ಕನಸಿನಲ್ಲಿ ಧ್ಯಾನದಲ್ಲೂ ಕೂಡ ಭಗವಂತ ನಮ್ಮ ನಮ್ಮ ಕರ್ಮಾನುಸಾರ ನಮ್ಮ ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ಸಂಸ್ಕಾರಗಳಿವೆ ಆ ಸಂಸ್ಕಾರಗಳಲ್ಲಿ ತಾನೇ ನಿಂತು ಆ ಸಂಸ್ಕಾರಗಳನ್ನು ಬಳಸಿಕೊಂಡು ಪದಾರ್ಥಗಳನ್ನು ನಿರ್ಮಾಣ ಮಾಡುತ್ತಾನೆ. ನಮಗೆ ಇಚ್ಛೆ ಕೊಡಿಸಿ. ಹಾಗಾದರೆ ಈ ಹಗಲಗನಸಿನಲ್ಲಿ ಧ್ಯಾನದಲ್ಲಿ ನಾವು ಪದಾರ್ಥಗಳು ನಿರ್ಮಾಣ ಮಾಡುತ್ತೇವಲ್ಲ, ದೇವರ ಪೂಜಾ ಮಾಡಬೇಕು ಅಲ್ಲ. ಇದ್ಯಾಕೆ ಇದ್ದ ಡೈರೆಕ್ಟ್ ಆಗಿ ಸಾಲಿಗ್ರಾಮ ಪ್ರತಿಮಾ ಇಟ್ಕೊಂಡು ಪೂಜಾ ಮಾಡಿದ್ರೆ ಆಯ್ತಲ್ಲ, ಇದೆಲ್ಲ ಯಾಕೆ ಅವಸ್ಥೆ ಪಡಬೇಕು ಅಂದ್ರೆ ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಹೊರಗಡೆ ಪದಾರ್ಥಗಳನ್ನು ನಿರ್ಮಾಣ ಮಾಡಬೇಕಾದರೆ ಆ ಪದಾರ್ಥಗಳ ಮೇಲೆ ಮನಸ್ಸಿರುತ್ತೆ, ದೇವರ ಮೇಲೆ ಮನಸ್ಸಿರಲ್ಲ. ಒಂದು 8 ಗಂಟತ್ತು ಕಾರ್ಯಕ್ರಮ ಆದರೆ 8 ನಿಮಿಷ ಆದರೂ ದೇವರಲ್ಲಿ ಇತ್ತ ಅಂದ್ರೆ ಪ್ರಶ್ನೆ ಆಗುತ್ತೆ. ಇದರಲ್ಲಿ ಭಗವಂತನಿಗೆ ಬೇಕಾಗಿದ್ದೇನಯ್ಯ ಅಂದ್ರೆ ನಮ್ಮಿಂದ ದೇವರು ನೋಡೋದು, ಮನಸ್ಸು ದೇವರ ಕಡೆ ಇಟ್ಟರೆ ಭಗವಂತ ಪ್ರೀತನಾಗ್ತಾನೆ. ಅದಕ್ಕೆ ಮನವನಿತ್ತರೆ ತನ್ನ ನೀವನು ಅಂದ್ರು. ದೇವರು ಅನುಗ್ರಹ ಮಾಡಬೇಕಾದ್ರೆ ಪದಾರ್ಥಗಳು ರಾಶಿ ದೇವರ ಮುಂದೆ ಸುರಿದರೆ, ವಜ್ರ ಬಂಗಾರ ಎಲ್ಲ ವೈಢೂರ್ಯ ಸುರಿದರೆ ಅದನ್ನು ಕಣ್ಣೆತ್ತಿ ನೋಡಲ್ಲಂತೆ. ಯಾಕೆ? ಅವನದ್ದೇ ಅದು ರಾಶಿ ರಾಶಿ, ಏನಾದರೂ ಅದನ್ನ ಮುಟ್ಟೋದಿಲ್ಲ. ಆದರೆ ನಮ್ಮ ಮನಸ್ಸನ್ನು ಕೊಟ್ಟರೆ ಭಗವಂತ ಸಂತೋಷ ಪಡ್ತಾನಂತೆ. ಅದಕ್ಕೆ ಇಲ್ಲಿ ಮಾನಸಿಕವಾದ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಭಗವಂತನಿಗೆ ಪೂಜಾ ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿ. ಯಾಕೆ? ಮನಸ್ಸು ದೇವರತ್ರೇ ಇರುತ್ತೆ ಆ ಮನಸ್ಸಿನ ಪೂಜಾ ಮಾಡುವಾಗ. ಈ ಮನಸ್ಸಿನ ಪೂಜಾ ಮಾಡುವ ದುರಂಧರವೇ ಮಹಾಜ್ಞಾನಿಗಳಾದ ಹಿಂದಿನವರೆಲ್ಲ. ಅದರಲ್ಲಿ ಪ್ರಧಾನ ಮೂರ್ತಿ ಯಾರಯ್ಯ ಅಂದ್ರೆ ಹನುಮ ಭೀಮ ಮಧ್ವ ಅವತಾರಗಳಲ್ಲಿ ಮಾನಸಿಕ ಪೂಜೆಯನ್ನು ಮಾಡುವುದನ್ನು ನಿರೂಪಣೆ ಮಾಡಿದರಲ್ಲಿ. ಅದರಲ್ಲಿ ಭೀಮಸೇನ ದೇವರು ಮಾನಸ ಪೂಜಾ ದುರಂಧರರು ಅಂತ ಹೇಳ್ತಾ ಇದ್ದಾರೆ. ಅಂಥ ಮಹಾನುಭಾವರವರು. ಅವರ ಪಂಗಡದಲ್ಲೇ ಬಂದಿರತಕ್ಕಂಥ ಅನೇಕ ಯತಿಗಳು ಹಾಗೆ ಮಾಡಿದರು. ವ್ಯಾಸರಾಜರ ಚರಿತ್ರೆಯಲ್ಲಿ ಬರುತ್ತೆ, ವ್ಯಾಸರಾಜರು ತಾವು ದೇವರ ಪೂಜಾ ಮಾಡಲಿಕ್ಕೆ ಮೊದಲು ಮನಸ್ಸಿನಲ್ಲಿ ಆ ಏನು ಆ ರಾಮದೇವರ ಪೂಜಾ ಮೂರ್ತಿ, ಕೃಷ್ಣದೇವರ ಮೂರ್ತಿ, ಏನು ವ್ಯಾಸರಾಜ ಮಠದಲ್ಲಿ ಪಟ್ಟಾಭಿರಾಮದೇವರ ಮೂರ್ತಿ ಇದೆ, ಆ ಮೂರ್ತಿಯನ್ನ ಕೃಷ್ಣನ ಮೂರ್ತಿಯನ್ನ ತಾನು ತಾವು ಮನಸ್ಸಿನ ನಿಲ್ಲಿಸಿಕೊಂಡು ಆ ಮೂರ್ತಿಗೆ ಮನಸ್ಸಿನಲ್ಲೇ ಕಲ್ಪಿಸಿದ ಪದಾರ್ಥಗಳಿಂದ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಅದನ್ನು ಮಾನಸಿಕ ಪೂಜಾ ಅಂತ ಹೇಳ್ತಾರೆ. ಈ ಮಾನಸಿಕ ಪೂಜೆಯನ್ನು ಕುರಿತು ತುಂಬಾ ಯತಿಗಳು, ರಾಯರು, ವ್ಯಾಸತತ್ವಜ್ಞರು, ವಿಜಯದಾಸರು, ಪುರಂದರದಾಸರು ಎಲ್ಲರೂ ವಿಸ್ತಾರವಾಗಿ ಬರೀತಾರೆ. ಹೇಗೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು, ಹೇಗಿರುತ್ತೆ, ಇದರ ಪ್ರಧಾನ ಫಲವೇನು ಅಂತ ನಮಗದ ರುಚಿ ಗೊತ್ತಾಗಬೇಕಾದ್ರೆ ವಿಚಾರ ವಿಜಯದಾಸರು ಹೇಳ್ತಾರೆ. ನಾನು ಎಲ್ಲ ಮಾಡುತ್ತೇನೆ, ಸ್ನಾನ, ಸಂಧ್ಯಾ, ಪೂಜಾ ಎಲ್ಲ ಮಾಡುತ್ತೇನೆ, ವೈಶ್ವದೇವ ಬಲಿಹರಣ ಪಾಠ ಪ್ರವಚನ ಎಲ್ಲ ಇದೆ, ಆದರೆ ಧ್ಯಾನ ಒಂದು ಮಾಡಲ್ಲ ಅಂದರೆ ಅದಕ್ಕುತ್ತರ ಕೊಡುತ್ತಾರೆ. ಧ್ಯಾನವಿಲ್ಲದೆ ಕರ್ಮಾನುಷ್ಠಾನ ಹೇಗಿರುತ್ತೆ ಅಂದರೆ ಕೋಣನೆದುರಿಗೆ ಕಿನ್ನರೆ ಮೀಟಿದಂತೆ ಅಂತ, ನಿಷ್ಫಲವಾಗ್ಬಿಡುತ್ತಯ್ಯ. ಅಲ್ಲ, ಧ್ಯಾನ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕಲ್ಲ, ನಮಗೆಲ್ಲ ಆಗಲ್ಲ ಅಂದ್ರೆ ಅದಕ್ಕುತ್ತರ ಕೊಡ್ತಾರೆ. ದೀನನಾಗಿ 1 ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ ಅಂತಾರೆ. ದೀನನಾಗಿ 1 ನಿಮಿಷ ಆದರೂ ಭಗವಂತನನ್ನ ಏಕಪ್ರಕಾರ ಚಿಂತನೆ ಮಾಡಿದರೆ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವ್ಯಾಸರಾಜರು ಪೂಜಾ ಮಾಡುತ್ತಾ ಇದ್ದಾರೆ, ಮಾನಸಿಕ ಪೂಜಾ ಮಾಡುತ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏನು ಈಗ ಸೋಸರೆ ವ್ಯಾಸರಾಜ ಮಠದಲ್ಲಿ ಕಾಣತಕ್ಕಂಥ ಪಟ್ಟಾಭಿರಾಮ ದೇವರಿದ್ದಾರೆ, ಆ ಪಟ್ಟಾಭಿರಾಮ ದೇವರ ಮೂರ್ತಿ, ಅದಕ್ಕೆ ವ್ಯಾಸರಾಜರು ಕೊನೆಯ ಕಾಲದಲ್ಲೂ ಕೂಡ ಹೇಳಿದ ಮಾತಿದು, ಪಟ್ಟಾಭಿರಾಮನೇ ಪರಮಪುರುಷನೇ ಗಟ್ಟಿಯಾಗಿ ನೆನಪಾದ ನಂಬಿದನ ಹರಿಯೇ ಅಂತ. ವ್ಯಾಸರಾಜರ ಅದ್ಭುತವಾದ ಪೂಜಾ ಮೂರ್ತಿ ಪಟ್ಟಾಭಿರಾಮ. ಅದಕ್ಕೆ ನೋಡಿ, ವ್ಯಾಸರಾಜರ ವೃಂದಾವನ ಮೇಲೆ ಇರತಕ್ಕಂತಹ ಮೂರ್ತಿಯೇ ಪಟ್ಟಾಭಿರಾಮಚಂದ್ರ ಮೂರ್ತಿ. ಹಾಗೆ ಶೇಷಚಂದ್ರಿಕಾಚಾರ್ಯರು ತಿರುಮಕೂಡಲಲ್ಲಿ ನೋಡಿದರೆ ಅವರ ವೃಂದಾವನ ಮೇಲೆ ಇರತಕ್ಕಂತಹ ಮೂರ್ತಿಯು ಪಟ್ಟಾಭಿರಾಮಚಂದ್ರ ಮೂರ್ತಿಯೇ. ಆ ರಾಮಚಂದ್ರ ಮೂರ್ತಿಯನ್ನ ತಾವು ಮನಸ್ಸಲ್ಲಿ ಪೂಜಾ ಮಾಡುತ್ತಾ ಇದ್ದಾರೆ. ಆ ರಾಮಚಂದ್ರ ಮೂರ್ತಿಗೆ ಒಂದು ಕಿರೀಟ ಇದೆ. ಆ ಕಿರೀಟ ಎಂತಹದ್ದು ಅಂದರೆ ಕೃಷ್ಣದೇವರಾಯ ಮಾಡಿಸಿದ್ದು. ಕೃಷ್ಣದೇವರಾಯನಿಗೂ ಕೂಡ ಆ ಕುಂಭದಂತ ಕಿರೀಟ ನೋಡಲಿಕ್ಕೆ ಚುನ್ನ ಚೆಲ್ಲಾಗಿ ಒಳ್ಳೆ ಕುಂಭದಂತೆ ಇರತಕ್ಕಂತಹ ಕಿರೀಟ ಶ್ರೀನಿವಾಸನಿಗೂ ಇಡುತ್ತಾರೆ. ಅಂತಹದ್ದೇ ಆ ಕೃಷ್ಣದೇವರಾಯ ಇಟ್ಟುಕೊಳ್ತಾ ಇದ್ದ. ರಾಮದೇವರಿಗೆ ಅದು ಮಾಡಿಸಬೇಕು ಅಂತ ಅಕ್ಕ ಸಾಲಿಗನಿಗೆ ತನ್ನ ಕಿರೀಟ ಕೊಟ್ಟು ಇಂಥದ್ದೇ ದೇವರಿಗೆ ಚಿಕ್ಕದು ಮಾಡಿಸಿ ಅಂತ ಹೇಳಿದ. ಆ ಅಕ್ಕ ಸಾಲಿಗ ನೋಡಿದ, ಆ ಕಿರೀಟ ಹೇಗಿತ್ತೋ ಹಾಗೆ ಮಾಡಿದ. ಆ ಕಿರೀಟ ಏನಾಗಿತ್ತು ಅಂದರೆ ಕೃಷ್ಣದೇವರಾಯನ ತಲೆ ಒಂದು ಕಡೆ ಚಪ್ಪಟೆ ಆಗಿತ್ತಂತೆ. ಅದಕ್ಕೆ ತಕ್ಕಂತೆ ಆ ಕಿರೀಟ ಮಾಡಿದ್ರು ಸರಿಯಾಗಿ ಕೂಡ್ಲಿಕ್ಕಾಗಿ. ಆ ಕಿರೀಟ ಕೊಟ್ಟು ಮಾಡಿ ಒಂದು ಕೂಡಲೇ ಅಂಥದ್ದೇ ಕಿರೀಟ ಮಾಡಿಟ್ಟ ಚಿಕ್ಕದು ದೇವರ ಸರಿಯಾಗಿ. ಅದು ರಾಮದೇವರಿಗಿಟ್ಟಾಗ ಒಂದು ಕಡೆ ಪಕ್ಕಕ್ಕೆ ವಾಲ್ತಾ ಇದೆ. ಅದನ್ನು ನಿಲ್ಲಿಸಲಿಕ್ಕಾಗಿ ತುಳಸಿ ಇಡುತ್ತಾರೆ ಪಕ್ಕಕ್ಕೆ ಇಟ್ಟು ಆ ಕಿರೀಟವನ್ನು ನಿಲ್ಲಿಸ್ತಾರೆ. ಈಗಲೂ ಹಾಗೆ ವ್ಯಾಸರಾದರು ಹೃದಯದಲ್ಲಿ ಅದೇ ರಾಮಮೂರ್ತಿಯನ್ನು ನಿಲ್ಲಿಸಿ ಅದರೊಳಗೆ ತಮ್ಮ ಮೂರ್ತಿ ಭಗವಂತನ ಚಿಂತನೆ ಮಾಡುತ್ತಾ ಆ ಭಗವಂತನ ಧ್ಯಾನದ ಪಾರವರ್ಷದಲ್ಲಿ ಆ ಇಂಥದ್ದೇ ಕಿರೀಟ ಏನು ನಿತ್ಯ ಪೂಜೆ ಮಾಡುತ್ತಾರೆ ಆ ಕಿರೀಟವನ್ನೇ ಮನಸ್ಸಿನಲ್ಲಿ ಕಲ್ಪಿಸಿ ಭಗವಂತನಿಗೆ ಕೊಡತಾ ಇದ್ದಾರೆ, ದೇವರ ಮೇಲೆ ಇಡ್ತಾ ಇದ್ದಾರೆ. ಆ ಮನಸ್ಸಿನಲ್ಲೇ ಆ ಕಿರೀಟ ಪಕ್ಕಕ್ಕೆ ಹೋಗ್ತಾ ಇದೆ. ಆದರೆ ಅವರು ದೇವರ ಗುಣಚಿಂತನೆಯಲ್ಲೇ ಆನಂದ ಪಡ್ತಾ ಇದ್ದಾರೆ. ತುಳಸಿ ಇಡಬೇಕೆಂಬುದು ಆ ಧ್ಯಾನದ ಕಾಲಕ್ಕೆ ಅವರಿಗೆ ಮನಸ್ಸಿಗೆ ಬರ್ತಾ ಇಲ್ಲ. ಇತ್ತ ನೋಡಿದರೆ ಎಲ್ಲರೂ ಕಾಯ್ತಾ ಇದ್ದಾರೆ ಸ್ವಾಮಿಗಳು ಪೂಜೆ ಯಾವಾಗ ಮಾಡುತ್ತಾರೆ ಅಂತ ಹೇಳಿ. ಇಲ್ಲಿ ನೋಡಿದರೆ ವ್ಯಾಸರಾದರೂ ಮನಸ್ಸಿನಲ್ಲೇ ದೇವರ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಹೊರಗಿನಿಂದ ಬಾಗಿಲು ಹೊರಗಿನಿಂದ ಒಂದು ಮಾತು ಕೇಳಿಸಿತು ವ್ಯಾಸರಾಜರಿಗೆ, ಸ್ವಾಮಿ ಒಂದು ಚೂರು ತುಳಸಿ ಇಡಬಾರದೆ, ಬೇಗ ಪೂಜೆ ಆಗುತ್ತಲ್ಲ ಅಂತ ಹೇಳಿ. ಅವಾಗ ನೋಡುತ್ತಾರೆ ವ್ಯಾಸರಾಜರು ಥಟ್ ಅಂತ ಕಣ್ಣು ತೆಗೆದು ನೋಡುತ್ತಾರೆ, ಯಾರಯ್ಯ ನನ್ನ ಮನಸ್ಸಿನಲ್ಲಿ ತೂರಿ ನಾನು ಮನಸ್ಸಿನಲ್ಲಿ ಮಾಡುವ ಪೂಜೆಯನ್ನು ನೋಡಿದವರು ಯಾರು ಅಂತ ನೋಡುತ್ತಾರೆ ಕನಕದಾಸರು ಕೂತಿದ್ದರಲ್ಲಿ ಹೇಳುತ್ತಾರೆ. ಅಂದರೆ ಇವರು ಮನಸ್ಸಿನಲ್ಲಿ ದೇವರ ಪೂಜಾ ಮಾಡುವುದು ಅಂದರಾದರೆ ಅವರು ಆ ಮನಸ್ಸಿನಲ್ಲೂ ತೋರಿ ಅವರು ಮಾಡಿದ ಪೂಜೆಯನ್ನು ನೋಡಿ ಆನಂದ ಪಡತಕ್ಕಂತಹ ಮಹಾನುಭಾವರು ಅಲ್ಲಿದ್ದರು. ಈ ರೀತಿಯಾಗಿ ಮನಸ್ಸಿನಲ್ಲಿ ಭಗವಂತನ ಪೂಜಾ ಮಾಡಿ ಮನಸ್ಸಿನಲ್ಲಿ ನಾನಾ ಪದಾರ್ಥಗಳನ್ನು ಕಲ್ಪನೆ ಮಾಡಿ ದೇವರಿಗೆ ಕೊಡಬೇಕು. ಇಲ್ಲಿ ಮತ್ತೂ ಸಂಶಯಗಳು ಬರ್ತಾ ಬರುತ್ತೆ. ಏನದು ಕಲ್ಪನೆ ಮಾಡಿದ ಪದಾರ್ಥಗಳು ಸುಳ್ಳೋ ಸತ್ಯವೋ ಅಂದರೆ ಸತ್ಯ ಅಂತ ಉತ್ತರ ಕೊಟ್ಟಾಯಿತು. ಮನಸ್ಸಿನಲ್ಲಿ ಸಂಸ್ಕಾರಗಳು ಸತ್ಯ, ಆ ಸಂಸ್ಕಾರಗಳಿಂದ ತಯಾರಾದದು ಭಗವಂತ ಈ ಧ್ಯಾನದಲ್ಲಿ ದೇವರೇ ಮಾಡಿಸ್ತಾನೆ, ಇತ್ತಮಗೆ ಇಚ್ಛಾ ಕೊಟ್ಟು ಮಾಡಿಸ್ತಾನೆ, ಅದು ಸತ್ಯವಾದ ಪದಾರ್ಥ ಅಂತ. ಆದರೆ ಅಲ್ಲಿ ನಮ್ಮ ಸಂಶಯ ಬರೋದೇನು ಅಂದರೆ ಈಗ ದೇವರ ಮುಂದೆ ನಾವು ಕೂತು ಮನಸ್ಸಿನಲ್ಲಿ ದೇವರ ಮೂರ್ತಿ, ಎದುರಿಗೂ ದೇವರ ಮೂರ್ತಿ, ಮನಸ್ಸಿನಲ್ಲೂ ಮಂಡಿಗೆ ಮಾಡಿದವು, ಹೊರಗೂ ಮಂಡಿಗೆ ಇದೆ, ಎರಡನ್ನೂ ದೇವರೇ ನೈವೇದ್ಯ ಮಾಡುತ್ತಾ ಇದ್ದೇವೆ. ನೈವೇದ್ಯ ಅಂದರೆ ಏನು ಅಂದರೆ ಮಂಡಿಗೆ ಒಳಗೆ ಭಗವದ್ ರೂಪಗಳೇನಿವೆ ಆ ರೂಪಗಳನ್ನು ಪ್ರತಿಮಾದಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ನೈವೇದ್ಯ. ಹಾಗೆ ನಾವು ಮಂಡಿಗೆ ಮನಸ್ಸಿನಲ್ಲೂ ಮಂಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದವು. ಅವಾಗ ಸಂಶಯ, ಮನಸ್ಸಿನಲ್ಲಿ ಮಾಡಿದ ಮಂಡಿಗೆ ದೇವರಿಗೆ ಸೇರಿತ, ದೇವರಿಗೆ ಹೊಟ್ಟೆಗೆ ಬಂತ ಆ ಮಾಡಿದ ಮಂಡಿಗೆ ಅಂದರೆ ಅಲ್ಲಿ ಉತ್ತರ ಕೊಡುತ್ತಾರೆ, ಮನಸ್ಸಿನಲ್ಲಿ ಮಂಡಿಗೆ ಮಾಡಿದ್ರೂ ಕೂಡ ಆ ಮಂಡಿಗೆ ಹೊರಗಿನ ಮಂಡಿಗೆ ಅಂತಲ್ಲ, ಆದರೆ ಆ ಮಂಡಿಗೆಯಲ್ಲೂ ಕೂಡ ದೇವತೆಗಳ ರೂಪ ದೇವರ ರೂಪಗಳು ತುಂಬಾ ತುಂಬಿರುತ್ತೆ. ಹೊರಗೆ ನಾವು ಮಂಡಿಗೆ ಮಾಡಿದಾಗ ಆ ಮಂಡಿಗೆಯಲ್ಲಿ ಎಲ್ಲ ಯಾವ ತತ್ವಾಭಿಮಾನಿಗಳ ರೂಪಗಳು ಭಗವಂತನ ರೂಪಗಳು ತುಂಬಿರಬೇಕು ಅಂಥ ರೂಪಗಳೇ ನಾವು ಮನಸ್ಸಿನಲ್ಲಿ ಮಂಡಿಗೆ ಮಾಡಿದರೂ ಕೂಡ ಆ ಮಂಡಿಗೆಯಲ್ಲೂ ತುಂಬಿರುತ್ತೆ. ಈಗ ನಾವು ದೇವರ ನೈವೇದ್ಯ ಅಂದರೆ ಹೊರಗೆ ಮಂಡಿಗೆಯನ್ನು ನೈವೇದ್ಯ ಮಾಡುವುದು ಅಂದರೆ ಆ ಮಂಡಿಗೆ ಒಳಗಿರುವ ಭಗವದ್ ರೂಪಗಳನ್ನ ದೇವರು ತಗೊಳ್ತಾರಷ್ಟೇ ಹೊರತು ಮಂಡಿಗೆ ತಗೊಳ್ಳಲ್ಲ. ನಾವು ಹೊರಗೆ ಮಂಡಿಗೆ ಮಾಡಿದ್ರೂ ಕೂಡ ಅದಲ್ಲೇ ಬಿದ್ದಿರುತ್ತೆ. ದೇವರು ತಗೊಳ್ಳೋದೇನು ಅಂದರೆ ಮಂಡಿಗೆ ಒಳಗಿರುವ ತನ್ನ ರೂಪ ತಗೊಳ್ತಾನೆ. ಹಾಗೆ ನಾವು ಮನಸ್ಸಲ್ಲಿ ಮಂಡಿಗೆ ಮಾಡಿಕೊಟ್ಟರು ಕೂಡ ಆ ಮನಸ್ಸಿನಲ್ಲಿರುವ ಮಂಡಿಗೆ ಒಳಗಿರುವ ತನ್ನ ರೂಪಗಳು, ಮನಸ್ಸಲ್ಲಿ ಮಂಡಿಗೆ, ಆ ಮಂಡಿಗೆಯಲ್ಲಿ ದೇವರ ರೂಪಗಳಿವೆ, ಆ ರೂಪಗಳನ್ನು ತಗೊಂಡ. ದೇವರ ಪಾಲಿಗೆ ಬಂದಾಗ, ದೇವರ ವಿಷಯಕ್ಕೆ ಬಂದಾಗ, ಹೊರಗಿನ ಮಂಡಿಗೆ ಆದರೂ ಒಳಗಿನ ಮಂಡಿಗೆ ಆದರೂ ಎರಡೂ ಒಂದೇ ಆಯಿತು. ಯಾಕೆ? ಅಲ್ಲಿದ್ದ ರೂಪಗಳು ಇಲ್ಲಿದ್ದ ರೂಪಗಳು, ಅವನಿಗೆ ಮಂಡಿಗೆ ಯಾವುದು? ನಾವು ಕೊಟ್ಟ ಮಂಡಿಗೆ ದೇವರಿಗೆ ಮಂಡಿಗೆ ಅಲ್ಲ, ಮಂಡಿಗೆ ಒಳಗಿರುವ ತನ್ನ ರೂಪಗಳೇ ದೇವರಿಗೆ ಮಂಡಿಗೆ. ಹಾಗಾದರೆ ಹೊರಗಿದ್ದ ಮಂಡಿಗೆಯಲ್ಲಿ ತನ್ನ ರೂಪಗಳು ತಾನು ತಗೊಂಡಾಗ ದೇವರಿಗೆ ಮಂಡಿಗೆ ಸೇರಿತು. ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡಿದಂತಹ ಮಂಡಿಗೆಯಲ್ಲೂ ದೇವರ ರೂಪಗಳಿದ್ದಾಗ, ಆ ರೂಪಗಳು ದೇವರು ತಗೊಂಡಾಗ, ಅಂದ್ರೆ ದೂರ ಆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ, ಅಂದರೆ ಸಂಸ್ಕಾರಗಳಿಂದ ತಯಾರಾದ ಸತ್ಯವಾದ ಮಂಡಿಗೆಯಲ್ಲಿ ದೇವರದು ಸತ್ಯವಾದ ರೂಪಗಳು ನಿಂತಿರುವಾಗ, ಆ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡಿದರೆ ದೇವರ ಬಾಯಿಗೆ ಮಂಡಿಗೆ ಬಂತು. ಅದೇ ದೇವ ಹೇಳ್ತಾನೆ, ನೀನು ಮನಸ್ಸಿನಲ್ಲಿ ಮಂಡಿಗೆ ಮಾಡಿದರು, ಹೊರಗೆ ಮಂಡಿಗೆ ಮಾಡಿದರು, ನನ್ನ ಹೊಟ್ಟೆ ತುಂಬುತ್ತೆ ಅಂತ. ಆದರೆ ನಾವು ಮನಸ್ಸಿನಲ್ಲಿ ಸುಂದರ ಪದಾರ್ಥಗಳನ್ನು, ಈ ರೀತಿ ಮಂಡಿಗೆ ಮೊದಲಾದ ನಾನಾ ಪದಾರ್ಥಗಳನ್ನು ತಗೊಂಡು ದೇವರಿಗೆ ಅರ್ಪಣೆ ಮಾಡಿದ್ವಪ್ಪ. ಅರ್ಪಣೆ ಮಾಡುವ ಕ್ರಮ ಹೇಗೆ? ಬರೇ ಮಂಡಿಗೆ ಕಲ್ಪನೆ ಮಾಡಿ ನಿತ್ತಗೋ ಅಂತ ಕೊಡೋದಲ್ಲ, ಮನಸ್ಸಿನಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಿ ಆ ಭಗವಂತನಿಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ನಾನಾ ಪದಾರ್ಥಗಳು ಅದರೊಳಗಿರುವ ಭಗವದ್ ರೂಪ. ಮನಸ್ಸಿನಲ್ಲಿ ಎಷ್ಟೆಲ್ಲ ಪದಾರ್ಥಗಳು ಕಲ್ಪನೆ ಮಾಡುತ್ತೇವೆ, ಆ ಪದಾರ್ಥಗಳೊಳಗಿರುವ ಭಗವದ್ ರೂಪಗಳನ್ನ ಆ ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿದರೆ ಆ ಮನಸ್ಸಿನಲ್ಲಿರುವ ಪದಾರ್ಥಗಳನ್ನು ದೇವರಿಗೆ ಕೊಟ್ಟಂತಾಗುತ್ತೆ. ಹಾಗೆ ನಾವು ಮಾಡಿದರೆ ಭಗವಂತ ಏನು ಮಾಡುತ್ತಾನೆ? ಆ ರೀತಿ ತಾನು ಸ್ವೀಕಾರ ಮಾಡಿ ನಮಗೆ ಕೊಡಲಿಕ್ಕೆ ನೋಡಿದಾಗ ಆಗ ನಮಗೆ ಸಂಶಯ ಬರುತ್ತೆ. ಮನಸ್ಸಿನಿಂದ ನಾವು ದೇವರಿಗೆ ಕೊಟ್ರೆ, ದೇವರು ನಮಗೆ ಮನಸ್ಸಿಂದ ಕೊಟ್ಟರೆ ನಮ್ಗೆ ಗತಿ ಏನು? ದೇವ ಮಾಡಿದ ಮನಸ್ಸಿನಿಂದನೇ ಲಕ್ಷ ಮಂಡಿಗೆ ಮಾಡಿ ನಮ್ಗೆ ಕೊಟ್ಟ. ಒಂದು ಮಂಡಿಗೆ ನಾವು ಕೊಟ್ರೆ ಲಕ್ಷ ಕೊಟ್ಟ, ಅದು ತಿನ್ಲಿಕ್ಕಾಗುತ್ತಾ? ನಮಗೆ ಆಗಲ್ಲ. ಅದಕ್ಕೆ ದೇವ ನೋಡತಾನಂತೆ, ಇವನೇನೋ ಮನಸ್ಸಿನಲ್ಲಿ ಮಂಡಿಗೆ ಮಾಡಿಕೊಟ್ಟ, ಆ ಮಂಡಿಗೆಯಲ್ಲಿರುವ ರೂಪಗಳು ಸತ್ಯವಾದ್ದರಿಂದ ನನ್ನ ಹೊಟ್ಟೆ ತುಂಬಿತು, ಆ ಮಂಡಿಗೆ ನನ್ನ ಹೊಟ್ಟೆಗೆ ಬಂತು. ಆದರೆ ಇವನಿಗೆ ಮನಸ್ಸಿನಿಂದ ಮಂಡಿಗೆ ಕೊಟ್ರೆ ಇವನ ಹೊಟ್ಟೆ ತುಂಬಲ್ಲ, ನನಗೆ ತುಂಬಿತು. ದೇವರಿಗೆ ತುಂಬತಾ ಇದೆ, ನಮಗೆ ತುಂಬಲ್ಲ. ಅದಕ್ಕೆ ದೇವ ಏನು ಮಾಡುತ್ತಾನೆ? ನಾವು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಈ ರೀತಿ ಕೊಟ್ಟೆ. ಏನು ನೆನೆದು ಕೊಡೆ ಅಂದರೆ, ಆ ಮನಸ್ಸಿನಲ್ಲಿ ತಯಾರಾದ ಪದಾರ್ಥಗಳು ದೇವರೇ ಮಾಡಿಸಿದ್ದು, ದೇವರೇ ಸೃಷ್ಟಿ ಮಾಡಿದ್ದು, ನಮಗಿಚ್ಛಾ ಕೊಟ್ಟು ಮಾಡಿಸಿದ್ದು ಎಂಬುದು ನೆನೆದು ಕೊಡೆ. ಆ ತಯಾರಾದ ಪದಾರ್ಥಗಳು ಕೂಡ ಸತ್ಯವಾದ ಸಂಸ್ಕಾರಗಳಿಂದ ತಯಾರಾದ ಸತ್ಯವಾದ ಪದಾರ್ಥಗಳು ಎಂಬುದು ನೆನೆದು ಕೊಡೆ. ಆ ಸತ್ಯವಾದ ಪದಾರ್ಥಗಳಲ್ಲೂ ಕೂಡ ದೇವತೆಗಳ ರೂಪಗಳು, ದೇವರ ರೂಪಗಳು ಸತ್ಯವಾಗಿ ನಿಂತಿವೆ ಎಂಬುದನ್ನು ನೆನೆದು ಕೊಡೆ. ಆ ರೂಪಗಳನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡಿದರೆ ಭಗವಂತನಿಗೆ ಹೊರಗೆ ಪದಾರ್ಥ ಕೊಟ್ಟಾಗ ಎಷ್ಟು ಯಾವ ರೀತಿ ತೃಪ್ತಿ ಆಗುತ್ತೋ, ಒಳಗೆ ಪದಾರ್ಥ ಕೊಟ್ಟಾಗಲೂ ತನ್ನ ರೂಪಗಳು ತಾನು ಸ್ವೀಕಾರ ಮಾಡಿದಾಗ ಅಷ್ಟೇ ತೃಪ್ತಿ ಆಗುತ್ತೆ ಎಂಬುದನ್ನು ನೆನೆದು ಕೊಡೆ. ಇಷ್ಟು ನೆನೆದು ಕೊಡೆ ಎಂಬುದರಲ್ಲಿ ಇಷ್ಟಿದೆ. ಆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಆ ಪದಾರ್ಥಗಳೇನಿವೆ, ಆ ಪದಾರ್ಥಗಳ ಆಕಾರದಲ್ಲಿ, ಸುಂದರವಾದ ಆಕಾರದಲ್ಲಿ ದೇವರೇ ಇದ್ದಾರೆ, ಅವನೇ ವಿಶೇಷವಾಗಿ ನಿಂತಿದ್ದಾನೆ ಎಂಬುದನ್ನು ನೆನೆದು ಕೊಡೆ. ಕೈಗೊಂಡು ಆ ರೂಪಗಳನ್ನು ತಾನು ಸ್ವೀಕಾರ ಮಾಡಿ, ಅಂದರೆ ಭಗವದ್ ರೂಪಗಳೇ ಭಗವಂತನೇ ಕೊಡಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ನೆನೆದು ಕೊಡೆ ಅಂತ ಹೇಳುತ್ತಾರೆ. ಏನದು? ಇಷ್ಟೆಲ್ಲಾ ಪದಾರ್ಥಗಳು, ಇದರೊಳಗೆ ಭಗವದ್ ರೂಪಗಳು, ಆ ಭಗವದ್ ರೂಪಗಳೇ ದೇವರಿಗೆ ಐಕ್ಯ ಚಿಂತನೆ ಮಾಡುವುದು, ಇದೇ ದೇವರ ಪೂಜಾ ಎಂತ ದೇವರೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ನೆನೆದು ಕೊಡೆ. ಅದಿಲ್ಲದಿದ್ರೆ ಎಲ್ಲಾ ಹಾಳಾಯಿತು. ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲದಿದ್ದರೆ ಎಲ್ಲಾ ಹಾಳಾಯಿತು. ಇನ್ನೇನು? ನನ್ನೊಳಗೆ ಅವನೇ ನಿಂತು ಇಚ್ಛಾ ಕೊಟ್ಟು ಇವೆಲ್ಲ ಮಾಡಿಸಿದ, ಪದಾರ್ಥಗಳನ್ನು ತಯಾರು ಮಾಡಿಸಿದ, ತಾನೇ ತಯಾರು ಮಾಡಿದ, ಆ ಪದಾರ್ಥಗಳಲ್ಲೂ ತಾನೇ ನಿಂತ, ಮನದಲ್ಲಿರುವ ಮೂರ್ತಿಯಲ್ಲೂ ತಾನೇ ನಿಂತ, ಆ ಮೂರ್ತಿಯ ಚಿಂತನೆಯೇ ಅವನೇ ಕೊಟ್ಟ, ಆ ಐಕ್ಯ ಚಿಂತನೆಯೇ ಅವನೇ ಕೊಟ್ಟ, ಆ ಪದಾರ್ಥಗಳು ತಾನೇ ಸ್ವೀಕಾರ ಮಾಡಿದ, ಇದೆಲ್ಲದಕ್ಕೂ ಸ್ವಾಮಿ ಕಾರಣ ಅಂತ ಆ ಸ್ವಾಮಿಯನ್ನು ನೆನೆದು ಕೊಡೆ. ಇಷ್ಟು ನೆನಪು ಬರಬೇಕಂತೆ, ಇಷ್ಟು ನೆನೆದು ಕೊಡೆ. ಇನ್ನೊಂದು ನೆನೆಯಬೇಕು, ಇನ್ನೇನು ನೆನೆಯಬೇಕು? ಕೊನೆಗೆ ಒಗ್ಗರಣೆ ಅಂದರೆ, ಇಷ್ಟೆಲ್ಲ ನೆನಪು ಬರಲಿಕ್ಕೆ ಕಾರಣ ನನ್ನ ಪುಣ್ಯ ಮಾತ್ರ ಅಲ್ಲ, ದೊಡ್ಡವರ ಕರುಣ. ದೊಡ್ಡವರಲ್ಲಿ ನಿಂತು, ಜ್ಞಾನಿಗಳಾದ ನನ್ನ ಗುರುಗಳಲ್ಲಿ ನಿಂತು ಭಗವಂತ ಪೂರ್ಣಾನುಗ್ರಹ ಮಾಡಿ ಅವನೇ ಮಾಡಿ ಮಾಡಿಸಿದ್ದು, ಗುರುಗಳ ಮೂಲಕ ಇಷ್ಟಾಯಿತು ಎಂಬ ಎಚ್ಚರದಿಂದ ನೆನೆದು ಕೊಡೆ ಕೈಗೊಂಡು ಸಂತೋಷದಿಂದ ತಗೊಳ್ತಾನಂತ ಭಗವಂತ. ಓಹೋ, ಇವನಿಗೆ ಪತ್ಪಕಾಲ ಬಂದಿದೆ ಎಂದು ಸ್ವೀಕಾರ ಮಾಡಿ ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಇವನಿಗೆ ಮನಸ್ಸಿನಿಂದ ಕೊಟ್ಟರೆ ಹೊಟ್ಟೆ ತುಂಬಲ್ಲ, ಅದಕ್ಕೆ ಪ್ರತ್ಯಕ್ಷವಾಗಿ ಕೊಡಬೇಕು ಅಂತ ಕೊಡತಾನಂತೆ. ಅದಕ್ಕೆ ಒಂದು ನಾನುಡಿ ಇದೆ, ಅಂದರೆ ಗಾದೆ ಮಾತು, ಭಗವಾನ್ ದಿಯಾತು ಛಪ್ಪರ್ ಭಾಡಕೆ ದೇತಾ ಹೈ ಅಂತ. ಭಗವಂತ ಕೊಟ್ರೆ ಆಕಾಶ ಸೀಳಿಸಿ ಕೊಡತಾನಂತೆ, ಹಿಡೀಲಿಕ್ಕೆ ನಮ್ಮ ಕೈಯೇ ಸಾಕಾಗಲ್ಲ. ಆ ರೀತಿಯಲ್ಲಿ ಭಗವಂತ ನಾವು ಒಂದೋ ಎರಡು, ಅದು ನೋಡಿ, ಹೊರಗೆ ದೇವರಾಗಿ ಮಾಡಬೇಕಾದರೂ ಚೂರು ಚೂರೇ ಮಾಡಿಡುತ್ತೇವೆ, ಹಾಗೆ ಮನಸ್ಸಿನಲ್ಲಿ ದೊಡ್ಡ ದೇವರಿಗೆ ತುಂಬಾ ಮಾಡಲಿಕ್ಕೂ ಮನಸ್ಸು ಬರಲ್ಲ, ಅಷ್ಟು ಲೋಭಿಗಳು ನಾವು. ಅದರಲ್ಲೂ ಕೂಡ ಒಂದು ಡಜನ್ ಕಲ್ಪನೆ ಮಾಡಿದ್ರೆ ಅರ್ಧ ಡಜನ್ ಪಕ್ಕಕ್ಕಿಟ್ಟು ಅರ್ಧ ಡಜನ್ ನೈವೇದ್ಯಕ್ಕಿಡ್ತೇವೆ. ಆ ರೀತಿಯಲ್ಲಿ ಹೊರಗೂ ಅಷ್ಟೇ, ಒಳಗೂ ಅಷ್ಟೇ, ಒಳಗೂ ಕಲ್ಪನೆ ಮಾಡಿ ಕೊಡ್ಲಿಕ್ಕೂ ಲೋಭಿತನ, ಅದರಲ್ಲೂ ಕೈ ಜುಜುಬಿ. ಅಷ್ಟು ಕೊಟ್ರೆ ದೇವರ ಅನುಗ್ರಹ ಮಾಡಿ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ, ರಾಶಿ ರಾಶಿ ಕೊಟ್ಟು ಬಿಡುತ್ತಾನಂತೆ. ನಾವು ಒಂದು ಕೈಯಲ್ಲಿ ಕೊಟ್ರೆ ಅವನು ಸಾವಿರ ಕೈಯಲ್ಲಿ ಕೊಡತಾನೆ ಭಗವಂತ. ಹೇಗ್ ಕೊಡತಾನೆ ಅಂದ್ರೆ, ನಾವೆಂದು ನೋಡದೇ ಇರುವಂತಹ ಪದಾರ್ಥಗಳು, ನೂತನವಾದ ಪದಾರ್ಥಗಳು ಅಂದ್ರೆ, ಹೊರಗೆ ನಾವು ಪದಾರ್ಥಗಳು ತಯಾರು ಮಾಡಿ ದೇವರಿಗೆ ಕೊಡಬೇಕಾದರೂ ಅದು ಯಾತ ಯಾಮ ಆಗಿ ಇರುತ್ತೆ, ಯಾವುದು ಯಾವಾಗ ಮಾಡ್ತೀವಿ ಯಾವಾಗ ದೇವರ ನೈವೇದ್ಯ ಕೊಡ್ತೇವೆ. ಮನಸ್ಸಿನಲ್ಲೂ ಮಾಡಬೇಕಾದರೂ ಅದೇ ಪರಿಸ್ಥಿತಿ ಆಗಿರುತ್ತೆ. ಆದರೆ ದೇವರು ಕೊಡೋದು ಎವರ್ ಗ್ರೀನ್ ಅಂಡ್ ಎವರ್ ಫ್ರೆಶ್ ಅಂತಾದ್ರು ಕೊಡತಾನಂತೆ. ನೂತನ ಸುಶೋಭಿತ, ಕಲ್ಪನೆ ಮಾಡ್ಲಿಕ್ಕೂ ನಮ್ಗೆ ಗೊತ್ತಿಲ್ಲ, ಯಾಕೆ ಹೊತ್ತೋಗಿದ್ದು ಯಾವ್ದು ರುಚಿ ಇಲ್ಲದ್ದು ಅದೇ ನೋಡಿರ್ತೇವೆ, ಅಂತಹದೇ ತಿಂದಿರ್ತೇವೆ ನಾವು. ಅದಕ್ಕೆ ಅಂಥದ್ದನ್ನೇ ಕಲ್ಪನೆ ಮಾಡಿ ಕೊಡ್ತೀವಿ, ಒಳ್ಳೇದು ಜೀವನದಲ್ಲಿ ತಿಂದೋ ಇರಲ್ಲ. ಆದ್ದರಿಂದ ನಾವು ಜೀವನದಲ್ಲಿ ಎಂದೂ ಕಾಣದೇ ಇರುವಂತಹ ಅದ್ಭುತವಾದ, ಒಳ್ಳೆ ನೋಡ್ಲಿಕ್ಕೂ ಚೆನ್ನಾಗಿರುವಂತಹ ಒಳ್ಳೆ ಗಂಧ, ಅದ ಮೇಲೆ ಸುರಸ, ಒಳ್ಳೆ ರಸದಿಂದ ಕೂಡಿರ್ತಕ್ಕಂಥ ಫಲರಾಶಿ, ಅದ್ಭುತವಾಗಿರತಕ್ಕಂಥ ಏನೇನು ನಾವು ಕೊಟ್ಟಿರ್ತೇವೆ ಅದಕ್ಕೆ ತಕ್ಕಂಥ ರಾಶಿಗಳನ್ನ ಹೇಗ್ ಕೊಡತಾನೆ ಭಗವಂತ ಅಂದ್ರೆ, ದ್ಯುನದಿ ನಿವಹಗಳಂತೆ ಕೊಟ್ಟು ಗಂಗಾ ತರಂಗದಂತೆ ಕೊಡತಾನಂತೆ. ಗಂಗಾ ತರಂಗಗಳು ಎಂದಾದ್ರೂ ಕಡಿಮೆ ಆಗೋದುಂಟೆ? ಇಲ್ಲ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸಮುದ್ರ ತರಂಗಗಳಂತೆ ಗಂಗಾ ತರಂಗಗಳು ಅಷ್ಟೇ. ಯಾಕೆ ಗಂಗಾ ತರಂಗಗಳು ಅಂತ ಯಾಕೆ ಹೋಲಿಸಿದ್ರು, ಸಮುದ್ರ ತರಂಗ ಅಂತ ಯಾಕೆ ಕೊಡ್ಲಿಲ್ಲ ಅಂದರೆ, ಸಮುದ್ರ ತರಂಗ ನಮ್ಮನ್ನು ಕೊಚ್ಚಿ ಹಾಕುತ್ತೆ, ಅದು ಹಾಗಲ್ಲ. ಗಂಗಾ ತರಂಗ ಹಾಗಲ್ಲ, ನಮಗೆ ಒಳ್ಳೆ ಮನಸ್ಸಿಗೆ ಹಿತಕರವಾಗಿರತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಆದ್ದರಿಂದ ಗಂಗಾ ತರಂಗದಂತೆ ಭಗವಂತ ಎಷ್ಟು ಪ್ರವಾಹದಂತೆ ಕೊಡತಾನೆ, ಎಷ್ಟು ಕೊಡತಾನೆ ಅಂದ್ರೆ, ಕೊಟ್ಟವರನ್ನು ಸದಾ ಸಂತೈಸುವನು. ನಾವು ಒಮ್ಮೆ ದೇವರಿಗೆ ಕೊಟ್ರೆ ಭಗವಂತ ಸದಾ ನಮ್ಮನ್ನ ಸಂತೋಷಗೊಳಿಸ್ತಾನೆ. ಆದ್ದರಿಂದ ಇಂಥ ಭಗವಂತ, ಸದ್ಗುಣವ ಕದ್ದವ ರಘವ ಕದಿವನು ಅನಗನೆಂದೆನಿಸಿ, ಸದ್ಗುಣವ ಕದ್ದವರ ಅಂದ್ರು. ದೇವರಲ್ಲಿ ಸದ್ಗುಣ ಇದೆ. ಏನು ಸದ್ಗುಣ ಅಂದರೆ, ಅವನೇ ನಮ್ಮಲ್ಲಿ ನಿಂತು ನಮ್ಮ ಕರ್ಮಾನುಸಾರ ನಮ್ಮ ಪುಣ್ಯಾನುಸಾರ ಅದು ನೆಪ ಮಾಡಿ ಅನೇಕ ಸಜ್ಜನರ ಪುಣ್ಯ ತಂದು ನಮಗೆ ಸುರಿದು ಅದರ ಫಲವಾಗಿ ಈ ಚಿಂತನೆ ಕೊಟ್ಟು ಮನಸ್ಸಿನಲ್ಲಿ ವಿಶೇಷವಾದ ಭಗವಂತನ ಚಿಂತನೆ ಕೊಟ್ಟು ಮನಸ್ಸಿನಲ್ಲಿ ಪದಾರ್ಥಗಳ ಕಲ್ಪನೆ ಅವನೇ ಮಾಡಿಸಿ ಅವನೇ ಅದನ್ನ ದಯದಿಂದ ಸ್ವೀಕಾರ ಮಾಡಿ ನಮಗನುಗ್ರಹ ಮಾಡುತ್ತಾ ಇದ್ದಾನೆ ಎಂಬ ಸದ್ಗುಣವನ್ನ ಕದ್ದವರನು. ಯಾಕ್ರೆ ಈ ಸದ್ಗುಣವ ಚಿಂತನೆ ಮಾಡಿದವರನ್ನು ಅಂತ ಹೇಳಬಹುದಾಗಿತ್ತಲ್ಲ, ಕದ್ದವರನು ಅಂತ ಹೇಳಿದರೆ ಅಂದರೆ ಹೇಳ್ತಾ ಇದ್ದಾರೆ. ಕದಿಯೋದು ಅಂದ್ರೆ, ಕದಿಯೋದು ಹೇಗ್ ಕಳಿತಾರೆ? ಯಾರಿಗೆ ಒಂದು ಕದಿಬೇಕಾದ್ರೆ ಆ ವ್ಯಕ್ತಿಗೆ ಇಷ್ಟಿರಬೇಕು ಲಕ್ಷಣಗಳು, ಆ ಪದಾರ್ಥ ಅವನ ಹತ್ರ ಇದ್ದಿರಬಾರದು, ಪದಾರ್ಥದ ಬೆಲೆ ಅವನಿಗೆ ಗೊತ್ತಿರಬೇಕು, ಇಲ್ಲದಿದ್ದ ಕದಿಯೋದೇ ಇಲ್ಲ ಅವನು. ಪದಾರ್ಥದ ಬೆಲೆ ಗೊತ್ತಿರಬೇಕು, ಪದಾರ್ಥ ಅವನ ಹತ್ರ ಇದ್ದಿರಬಾರದು, ಪದಾರ್ಥ ಸಿಗದೇ ಇರಬೇಕು. ಅಂಥ ಕಾಲಕ್ಕೆ ಯಾರೂ ನೋಡದೆ ಆ ಇನ್ನೊಂದು ಪದಾರ್ಥ ಎಲ್ಲಿದೋ ಗೊತ್ತಿರಬೇಕು, ಯಾರತ್ರದೋ ಗೊತ್ತಿರಬೇಕು, ಅದು ಕದಿಯೋ ರೀತಿ ಕೂಡ ಗೊತ್ತಿರಬೇಕು, ಕದಿಯೋ ರೀತಿಯಿಂದ ಅದನ್ನ ಯಾರಿಗೂ ಗೊತ್ತಾಗದೆ ಕದಿಯಬೇಕು. ಇಷ್ಟು ಕದಿಲಿಕ್ಕೂ ಇಷ್ಟು ಲಕ್ಷಣಗಳಿವೆ, ಇಷ್ಟು ಚೆನ್ನಾಗಿದೆ. ಚೋರಶಾಸ್ತ್ರ ಅಂತಿದೆ. ಆ ಕಳ್ಳರಿಗೆ ದೊಡ್ಡ ಪಾಠ ಹೇಳ್ಕೊಡೋದು, ಈ ತರ ಕಡಿಬೇಕು, ಹೀಗಿರಬೇಕು, ಹೇಗಿರಬೇಕು ಅಂತ ಶಾಸ್ತ್ರ. ಅದರ ಕದಿಯುವ ಅದರಲ್ಲಿ ಯಾವ್ದಾವುದು ಕದಿಯೋದಲ್ಲ, ದೇವರ ಸದ್ಗುಣವನ್ನ ಕದಿಬೇಕಂತೆ. ಹಾಗಾದರೆ ದೇವರ ಗುಣ ನಮಗೆ ಗೊತ್ತಿಲ್ಲ. ಆ ದೇವರ ಸದ್ಗುಣ, ಒಳ್ಳೆ ಗುಣ, ಏನು ಸದ್ಗುಣ ಅಂತ ಹೇಳಿದ್ರಲ್ಲ, ಏನ ಸದ್ಗುಣ ಅಂದ್ರೆ ನಮ್ಮಲ್ಲೂ ಗುಣಗಳಿವೆ, ದೇವರಲ್ಲೂ ಗುಣಗಳಿವೆ. ನಮ್ಮಲ್ಲಿ ಗುಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಮತ್ತು ಒಂದು ವರ್ಷದವರೆಗೆ ಬರೋದೇ ಇಲ್ಲ. ಹಾಗಲ್ಲ, ದೇವರಲ್ಲಿ ಯಾವಾಗಲೂ ಇರುತ್ತೆ. ದೇವರ ಗುಣ ಸ್ವತಂತ್ರವಾದ ಗುಣ, ನಮ್ಮಲ್ಲಿ ದೇವರು ಕೊಟ್ಟರೆ ಉಂಟು, ಇಲ್ಲದರೆ ಇಲ್ಲ. ಅದರಿಂದ ಆ ಸ್ವತಂತ್ರವಾದ ಅದ್ಭುತವಾದ ಭಗವಂತನ ಗುಣಗಳನ್ನ ಅದು ಚಿಂತನೆ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲೂ ಒಳ್ಳೆ ಗುಣಗಳು ಬೆಳೆಯುತ್ತೆ. ಅದು ಅದರ ಉಪಯೋಗ, ದೇವರ ಸದ್ಗುಣದ ಉಪಯೋಗ ಗೊತ್ತಾಯಿತು. ಆ ದೇವರ ಸದ್ಗುಣವನ್ನ ಚೆನ್ನಾಗಿ ಚಿಂತನೆ ಮಾಡುವುದೇ ಕದಿಯುವುದು. ಆದರೆ ಅದು ಸದ್ಗುಣದ ವಿಷಯ ನಮಗೆ ಗೊತ್ತಿಲ್ಲ. ಇಷ್ಟು ಗೊತ್ತಾಯ್ತು, ದೇವರಲ್ಲಿ ಸದ್ಗುಣಗಳಿವೆ, ಆ ಸದ್ಗುಣಗಳನ್ನು ಚಿಂತನೆ ಮಾಡಿದರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಾಯಿತು. ಆ ಸದ್ಗುಣಗಳ ಪರಿಚಯ ಆಗ್ಲಿಲ್ಲ, ಬರೀ ಸದ್ಗುಣ ಅಂತ ಗೊತ್ತಾಯ್ತು ಅಷ್ಟೇ ಹೊರತು ಏನದು, ಹೇಗಿರುತ್ತೆ, ಏನು ಗೊತ್ತಿಲ್ಲ. ಆದ್ರೆ ಇನ್ನೊಂದು ಗೊತ್ತಾಯಿತು, ಯಾರ್ಯಾರು ಮಹಾನುಭಾವರು ಇರ್ತಾರಲ್ಲ, ರಾಯರು ಮೊದಲಾದಂಥವರು, ಅವರತ್ರ ಈ ದೇವರ ಸದ್ಗುಣಗಳ ಬಗ್ಗೆ ಪರಿಚಯ ಇರುತ್ತೆ. ಆ ಲಿಸ್ಟ್ ಎಲ್ಲ ಅವರ ಹತ್ರ ಇದೆ, ಆ ಸೀಕ್ರೆಟ್ ತಿಳ್ಕೊಂಡ್ಬಿಟ್ರೆ ನಮಗೆಲ್ಲ ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಾಯಿತು. ಆದರೆ ಇವನು ಪಲ್ಟಿ ಹೊಡೆದ್ರೂ ಕೂಡ ಅದು ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ದೊಡ್ಡವರ ಹತ್ರ ಸಿಗತ್ತೆ, ಇವನ ಹತ್ರ ಇಲ್ಲ. ಯಾವ ರೀತಿ ಎಲ್ಲಿ ಪ್ರಯತ್ನ ಮಾಡಿದ್ರೂ ಸಿಗ್ತಾ ಇಲ್ಲ. ಅಂಥ ಕಾಲಕ್ಕೆ ಆ ದೊಡ್ಡವರ ಹತ್ರ ಇರುವಂತಹ ದೇವರ ಸದ್ಗುಣದ ವಿಚಾರ ಏನಿದೆಯಲ್ಲ, ಇವ ಏನು ಮಾಡುತ್ತಾನೆ, ಯದ್ಯಪಿ ಇವನಲ್ಲಿ ಹೋಗಿ ಕೇಳಲಿಕ್ಕೆ ಹೋದ್ರೆ ಇವನಿಗೆ ಯೋಗ್ಯತೆ ಇಲ್ಲ, ಅವರು ಉಪದೇಶ ಕೊಡಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ, ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ ಅವರನ್ನ. ಅಂಥ ಕಾಲಕ್ಕೆ ಏನು ಮಾಡುತ್ತಾರೆ ಇವ ಅಂದ್ರೆ, ಅವರು ಯಾರ್ಯಾರು ಯೋಗ್ಯರಿರ್ತಾರೆ ಅವರಿಗೆ ಉಪದೇಶ ಕೊಡುವಾಗ ಕದ್ದು ಕೇಳುತ್ತಾನೆ, ಓ ಏನೋ ಹೇಳ್ತಾ ಇದ್ದಾರೆ ಅಂತ ಚೂರು ಕಿವಿ ಕೊಟ್ಟು ಕೇಳಿ, ಅಪ್ಪ ನಂಗೊಂದು ಚೂರು ಸಿಕ್ತಲ್ಲ ಅಂತ ದೇವರ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡುತ್ತಾನಂತೆ. ಅಂದ್ರೆ ಯದ್ಯಪಿ ಅವನು ಕದ್ದು ಕೇಳಿದ್ದಲ್ಲ, ಅವನಿಗೆ ಅದು ಕದ್ದು ಕೇಳಿದ್ದು ಅಂತಿರುತ್ತೆ, ಆದರೆ ಉಪದೇಶ ಕೊಡುವವರಿಗೆ ಗೊತ್ತಿರುತ್ತೆ, ಮಹಾಜ್ಞಾನಿಗಳಿಗೆ ಇವ ಕದ್ದು ಕೇಳತಾ ಇದ್ದಾನೆ ಅಂತ, ಉದ್ಧಾರ ಆಗ್ಲಿ ಅಂತ ಹೇಳತಾ ಇರ್ತಾರ. ಈ ಒಂದು ದೃಷ್ಟಾಂತ ಎಲ್ಲಿ ಅಂದ್ರೆ ನೋಡಬಹುದು, ನಮ್ಮ ವ್ಯಾಸತತ್ವಜ್ಞರತ್ರೆ ರಘುತ್ತಮರತ್ರೆ ಇಬ್ಬರತ್ರೂ ಹಾಗೆ ಆಯಿತು. ಅಡಿಗೆಯವಾಗ ಎಲ್ಲರಿಗೆ ಸ್ವಾಮಿಗಳು ಪಾಠ ಮಾಡ್ತಾ ಇದ್ರೆ ಪಂಡಿತರಿಗೆ ಅಡಿಗೆ ಮಾಡ್ತಾ ಕೊಡಬೇಕಾ, ಅಡಿಗೆ ಮಾಡ್ತಾ ಇದ್ದು ಬಾಗಿಲು ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳೋದೆಲ್ಲ ಕೇಳ್ತಾ ಇರ್ತಾ ಇದ್ದ. ಈ ಪಂಡಿತರೆಲ್ಲ ನೋಡಿದಾಗ, ಏ ನಡೆಯೋ ನೀನು ಅಡಿಗೆವ, ಇಲ್ಲಾಗ ಬರ್ತೀಯ ನೀನು, ಇಲ್ಲಿ ಹೆಜ್ಜೆ ಹಾಕ್ಲೇಬಾರ್ದು, ನಿನ್ ಯೋಗ್ಯತೆ ಇಲ್ಲ, ನಿನ್ಗೇನೂ ಇಲ್ಲ, ನೋಡು ಹೇಗಿದ್ಯ, ಹೋಗಾಚೆಗೆ ಅಂತ ಹೇಳ್ತಾ ಇದ್ರು. ಇವರ ಭಯಕ್ಕೆ ಬಚ್ಚಿಟ್ಟುಕೊಂಡು ಕೇಳ್ತಾ ಇದ್ದ. ಇದೆ ಸ್ವಾಮಿಗಳೇನ್ ಬೇಡ ಅಂದಿಲ್ಲ, ಈಗೋ ಈ ಪಂಡಿತವರಿಗಿರುತ್ತಲ್ಲ, ಯಾರ ಎಲ್ಲರೂ ಅಲ್ಲ, ಒಳ್ಳೆಯವರು ಇರ್ತಾರೆ, ಈ ಸುಮ್ಮನೆ ಹಾರಾಟ ಮಾಡುವವರು ಕೆಲವರು ಇರ್ತಾರೆ, ಆ ಅಂಥವರೆಲ್ಲ ಅವನ್ ನೋಡಿದುಕೊಳ್ಳ, ಇಲ್ಲಾಗಿ ಬರ್ತೀಯೋ, ನೀನ್ ಬರಲೇಬಾರ್ದು ಇಲ್ಲಿಗೆ, ಯಾಕೆ ಬರ್ತೀನಿ, ಸುಮ್ಮನೆ ಅಡಿಗೆ ಮಾಡೋ ಅಲ್ಲೇ ಇರ್ಬೇಕು ನೀನು ಅಂತ ಆ ರೀತಿ ಎಲ್ಲ ಧಾಂದ್ರೆ ಮಾಡಿದಾಗ ಬಚ್ಚಿಟ್ಟುಕೊಂಡು ಕೇಳ್ತಾ ಇದ್ದ. ಅವನು ಬಚ್ಚಿಟ್ಟುಕೊಂಡು ಕೇಳೋದು ಸ್ವಾಮಿಗಳಿಗೆ ಮೊದಲೇ ಗೊತ್ತಿತ್ತು. ಒಂದ್ ದಿವಸ ಬಂತು ವ್ಯಾಸತತ್ವಜ್ಞರತ್ರೆ ಗದ್ವಾಲ ಸಂಸ್ಥಾನದಿಂದ ರಾಜ ಹೇಳಿ ಕಳಿಸಿದ. ಸಂಸ್ಥಾನಕ್ಕೆ ಅದ್ವೈತ ಪಂಡಿತರು ಬಂದಿದ್ದಾರೆ, ವಾದಕ್ಕೆ ಬಂದಿದ್ದಾರೆ, ತಾವು ದಿಗ್ವಿಜಯ ಮಾಡಬೇಕು ಅಂತ. ಹಾಗೆ ಸ್ವಾಮಿಗಳು ಸುತ್ತಿದ್ದ ಪಂಡಿತರನ್ನು ನೋಡಿದ್ರಂತೆ, ನೋಡಿ ಯಾರು ಹೋಗ್ತೀರಾ ವಾದಕ್ಕೆ ಅಂದ್ರು. ಆ ಬಂದ ಪಂಡಿತ ಸಾಮಾನ್ಯನಲ್ಲ, ಮಹಾಸಿಂಹ, ನುಂಗಿಬಿಡ್ತಾನೆ, ಎಲ್ಲವನ್ನು ನುಂಗಿಬಿಡ್ತಾನೆ, ಅಂಥವ್ರು ಬಂದಿದ್ದಾನೆ, ಅವನ ವಿಷಯ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಅವಮಾನ ಆಗುತ್ತೆ, ಅಲ್ಲಿ ಹೋದರೆ ಇಡೀ ರಾಜ್ಯಸಭೆಯಲ್ಲಿ ಅವಮಾನ ಆಗುತ್ತೆ, ತಲೆ ತಿರುಗಲಿಕ್ಕಾಗಲ್ಲ, ಅಂಥ ಸುಲಭ ಅಲ್ಲ, ಅದ್ವೈತಿಗಳೇನು ಕಡಿಮೆ ಇಲ್ಲ, ನುಂಗಿಬಿಡುವ ಮಹಾಸಮರ್ಥರಿರ್ತಾರಲ್ಲಿ. ಅದಕ್ಕೆ ಎಲ್ಲರೂ ಸುಮ್ಮನೆ ಹಾಗೂ ಹೀಗೂ ನೋಡುವಾಗ ಸ್ವಾಮಿಗಳು ನಕ್ಕು ಚೂರು ತಲೆ ತಿರುಗಿಸಿದ್ರು. ಹಿಂದೆ ಕದ್ದು ಕೇಳತಾ ಇದ್ದ, ದಿನಾಗೂ ಕದ್ದು ಕೇಳತಾ ಇರುವಂತಹ ಅಡಿಗೆಯವ ಇವತ್ತು ಕೇಳತಾ ಇದ್ದ, ಏನಾಗುತ್ತೆ ಅಂತ ಹೇಳಿ ಸ್ವಾಮಿಗಳು ತಲೆ ತಿರುಗಿ ಅವನ ಕಡೆ ನೋಡಿದ್ರು. ಅವನಿಗೆ ಹೆದರಿಕೆ ಶುರು ಆಯಿತು, ಅಯ್ಯೋ ನಾ ಕದ್ದು ಕೇಳಿದ್ದೀನಿ ಅಂತ ಸ್ವಾಮಿಗಳು ನೋಡಿಬಿಟ್ರಲ್ಲ ಅಂತ ಹೆದರ್ಕೊಂಡು ಮುಂದೆ ಬಂದು ನಿಂತ, ತಲೆವಾಗಿ ನಿಂತ. ಹಾಗೆ ಸ್ವಾಮಿಗಳು ಅಂದ್ರಂತೆ, ಏನೋ ನೀ ಹೋಗ್ತೀಯ ಪಾದಕ್ಕೆ ಅಂತ ಕೇಳಿದ್ರಂತೆ. ಎಂಥ ಮಾತು ಹೇಳಿದ? ಬುದ್ಧಿ ನಿಮ್ಮ ಅಪ್ಪಣೆ ಆದರೆ ಹೋಗ್ತೇನೆ ಅಂತ. ಎಲ್ಲಾ ಪಂಡಿತರಿಗೂ ಆಶ್ಚರ್ಯ. ಇವ ಅಡಿಗೆಯವ, ಒಂದು ರಾಮ ಶಬ್ದ ಬರಲ್ಲ, ಏನು ಬರಲ್ಲ, ದಿನಾಗೂ ಕದ್ದು ಕದ್ದು ಏನೋ ಚೂರು ಕೇಳ್ತಾ ಇದ್ದಾನೆ. ಅಲ್ಲಿ ನೋಡಿದರೆ ಮಹಾ ಹುಳಿಯಂಥ ಅದ್ವೈತ ಪಂಡಿತ ಕೂತಿದ್ದಾನೆ, ಅವನ ಜೊತೆಗೆ ಇವನು ವಾದ ಮಾಡುವುದೇನು? ಮಾತು ನೋಡಿದ್ರೆ ದೊಡ್ಡದು ಮಾಡ್ತಾನಲ್ಲ ಅಂತ ನೋಡ್ತಾ ಇದ್ದಾರೆ. ಸ್ವಾಮಿಗಳು ನೋಡಿದ್ರು, ಆದರೆ ಆ ಅಡಿಗೆಯವನ ಮನಸ್ಸಿನಲ್ಲಿ ಸ್ವಾಮಿಗಳ ಮೇಲೆ ಅಷ್ಟು ವಿಶ್ವಾಸ. ಎಂಥ ವಿಶ್ವಾಸ! ಗುರುಗಳ ಅನುಗ್ರಹ ಮಾಡಿದರೆ ಎಲ್ಲ ನಡೆದು ಹೋಗುತ್ತೆ ಎಂಬ ವಿಶ್ವಾಸ. ಅದು ನೋಡಿದ್ರು ಗುರುಗಳು, ಬಾ ತಗೋ, ಹಾಗಾದ್ರೆ ಹೋಗಿ ಬಾ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟರು. ಕೇಳಿ ತುಂಬ ಮಂತ್ರಾಕ್ಷತೆ ಕೊಟ್ಟರು. ಏನು ಮಾಡಿದ? ಆ ಮಂತ್ರಾಕ್ಷತೆಯನ್ನ ಗಂಟಲ್ಲಿ ಕಟ್ಟಿಕೊಂಡ. ಬಂದಿತ್ತು ಪಾಲಕಿ, ಬಂದಿತ್ತು ಶ್ರೀಗಳವರಾದರೂ, ಶ್ರೀಗಳ ತರಪಿನಿಂದ ಯಾರಾದರೂ ಬಂದರೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಪಾಲಕಿ ಬಂದಿತ್ತು. ಆ ಪಾಲಕಿಯಲ್ಲಿ ಅವನು ಕೂಡಲಿಕ್ಕೆ ಹೇಳಿದರು. ಅವಾಗಂದ, ನಾನು ಕೂಡಲ್ಲ ಅಂತ ಗುರುಗಳು ಕೊಟ್ಟ ಮಂತ್ರಾಕ್ಷತೆ ಗಂಟನ್ನ ಪಾಲಕಿಯಲ್ಲಿಟ್ಟು ತಾನು ನಡ್ಕೊಂಡು ಹೊರಟ. ಸಭೆಗೆ ಬಂದ, ರಾಜಸಭೆ, ಎಲ್ಲರೂ ದೊಡ್ಡವರು ಕೂತಿದ್ದಾರೆ, ಅಲ್ಲಿದ್ದವರಿಗೆಲ್ಲರಿಗೂ ಪರಿಚಯ ಇವ ಅಡಿಗೆವ ಅಂತ. ಅಷ್ಟು ಮಾತ್ರ ಅಲ್ಲ, ಇವರಿಗೇನು ಬರಲ್ಲ ಅನ್ನೋದು ಎಲ್ಲರಿಗೂ ಪರಿಚಯ. ಅವರೆಲ್ಲ ನೋಡ್ತಾ ಇದ್ದಾರೆ, ಇದೇನು ಸ್ವಾಮಿಗಳು, ಓ ಅಂದ್ರೆ ಠಾ ಬರಲ್ಲ, ಇಂಥ ದಡ್ಡನನ್ನು ಕಳಿಸಿದ್ದಾರೆ, ಏನಿದು ಇಂಥ ವಿಚಿತ್ರ ಆಗಿದೆ. ಆದರೆ ಅಲ್ಲಿದ್ದ ಜನಗಳಿಗೆಲ್ಲ ಒಂದು ಗೊತ್ತಿತ್ತು, ಏನು ಅಂದ್ರೆ ಇವ ದಡ್ಡ ಅಡಿಗೆಯವ, ಏನು ಬರಲ್ಲ ಎಂಬುದು ಗೊತ್ತಿತ್ತು. ಅದರ ಜೊತೆಗೆ ಕಳಿಸಿದ ಗುರುಗಳು ಬಹಳ ದೊಡ್ಡವರು ಎಂಬ ಎಚ್ಚರವು ಅವರಿಗಿತ್ತು. ನೋಡೋಣ ಏನಾಗುತ್ತೆ ಎಂಬುದೆಲ್ಲ ನೋಡ್ತಾ ಇದ್ದಾರೆ. ಇನ್ನೇನು ವಾದ ಪ್ರಾರಂಭ ಆಗಬೇಕು ಅಂತ ಕಾಲಕ್ಕೆ ಅಡಿಗೆವ ಕೂತ, ಮಂತ್ರಾಕ್ಷತೆ ಗಂಟನ್ನ ಉಡಿಯಲ್ಲಿಟ್ಟುಕೊಂಡ, ತಲೆಯ ಮೇಲೆ ಇಟ್ಟುಕೊಂಡ, ಗುರುಗಳಿಗೆ ನಮಸ್ಕಾರ ಮಾಡಿದ. ಗುರುಗಳೇ ನಿಮ್ಮದೇ ಭಾರ ಅಂತ ಕೂತ. ಶುರು ಆಯಿತು ಬಾಯಿಂದ ವಾಗ್ಝರಿ. ಆ ಅದ್ವೈತ ಪಂಡಿತ ಸೋತು ಸುಣ್ಣಾದ, ಕಾಲಿಗೆ ಬಿದ್ದ, ತಪ್ಪಾಯಿತು ಅಂತ ಅರಗಿದ. ರಾಜನಿಗೆ ಆಶ್ಚರ್ಯ. ಆದರೆ ರಾಜನಿಗೆ ಮೊದಲೇ ಅನುಭವ ಇತ್ತು ಗುರುಗಳ ಪರಾಕ್ರಮ. ಆನಂದ ಆಯಿತು. ಈ ಅಡಿಗೆವನಿಗೆ ಏನು ಬರಲಿಲ್ಲ ಎಂಬುದು ಗೊತ್ತಿತ್ತು, ಆದರೆ ಗುರುಗಳ ಪೂರ್ಣಾನುಗ್ರಹ ಪಡೆದವ ಎಂಬುದು ಚೆನ್ನಾಗಿ ಗೊತ್ತಾಯಿತು ರಾಜರಿಗೆ. ಅದಕ್ಕೆ ರಾಜ ಏನು ಮಾಡಿದ? ಅವನ ವಿಶ್ವಾಸಕ್ಕೆ ಮಣಿದು ಅವನ ಮೇಲೆ ಕನಕಾಭಿಷೇಕ ಮಾಡಿದ, ಬಂಗಾರದ ಕಾಸುಗಳಿಂದ ಸುರಿಮಣಿ ಮಾಡಿದ. ಆ ಅಡಿಗೆವ ಏನು ಮಾಡಿದ ಅಂದರೆ ಮಂತ್ರಾಕ್ಷದ ಗಂಡ ಜೊತೆಗೆ ಆ ಕಾಸುಗಳನ್ನೆಲ್ಲ ತಗೊಂಡು, ರಾಜಕೊಟ್ಟ ಸಂಭಾವನೆಯನ್ನು ತಗೊಂಡು ಅದೆಲ್ಲ ಗಂಟು ಕಟ್ಟಿ ಪಾಲಕಿಯಲ್ಲಿಟ್ಟು ತಾನು ಮತ್ತು ನಡ್ಕೊಂಡೇ ಬಂದ ಗುರುಗಳತ್ರಿ. ಗುರುಗಳ ವಿಚಾರ ಗೊತ್ತಾಯಿತು. ಬಂದು ಗುರುಗಳ ಮುಂದೆ ಆ ಸಂಭಾವನೆಯನ್ನೆಲ್ಲ ಇಟ್ಟು ನಮಸ್ಕಾರ ಮಾಡಿದ. ಗುರುಗಳು ಕೇಳ್ತಾ ಇದ್ದ, ಏನು ಎಲ್ಲ ಆಯ್ತಲ್ಲ, ಏನು ಬೇಕು ನಿಮ್ಗೆ ಕೇಳು, ಕೊಡ್ತೇನೆ. ಏನು ಕೇಳಬೇಕು ಅಡಿಗೆವ? ಕೇಳಿಕೊಂಡ, ಸ್ವಾಮಿ ನನಗೆ ಸಂಭಾವನೆ ಬೇಡ, ಇನ್ನೇನು ಬೇಕು? ಏನು ನಿಮ್ಮ ಅನುಗ್ರಹದಿಂದ ನನ್ನ ಬಾಯಿಯಿಂದ ಅದ್ಭುತವಾದ ಜ್ಞಾನ ಬಂದಿತ್ತಲ್ಲ, ಶಾಸ್ತ್ರಜ್ಞಾನ ಹೊರಬಂದಿತ್ತಲ್ಲ ನನ್ನ ಒಳಗಿಂದ, ನಿಮ್ಮನುಗ್ರಹದಿಂದ ಅದು ಶಾಶ್ವತವಾಗಿ ಉಳಿಯಲಿ ಅಂತ ಗುರುಗಳನ್ನು ಕೇಳಿಕೊಂಡ. ಗುರುಗಳು ಪೂರ್ಣಾನುಗ್ರಹ ಮಾಡಿ ತಥಾಸ್ತು ಅಂತ ತಲೆ ಮೇಲೆ ಕೈಯಿಟ್ಟರು. ಅವತ್ತಿನಿಂದ ಪಂಡಿತ ವರ್ಗದಲ್ಲಿ ಪಂಡಿತ ರಾಜನಾಗಿ ಬೆರೆದ. ಅದನ್ನು ಹೇಳ್ತಾರೆ, ತನ್ನ ಸದ್ಗುಣವ ಕತ್ತವರ ಗವ ಕದಿಯುವ. ಹೀಗೆ ಆ ಸದ್ಗುಣದ ಬೆಲೆ ಗೊತ್ತಾಗಬೇಕು. ಬೆಲೆ ಗೊತ್ತಾದ ಮೇಲೆ ದೊಡ್ಡವರ ಕಾಲಿಗೆ ಬಿದ್ದು ಅವರು ಹೇಳಿದ್ದನ್ನು ಚೆನ್ನಾಗಿ ಕೇಳಬೇಕು, ಕೇಳಿದ್ದನ್ನು ಬಚ್ಚಿಟ್ಟುಕೊಳ್ಳಬೇಕು. ಅದಕ್ಕೆಲ್ಲ ಕದ್ದವರು ಏನ್ ಮಾಡ್ತಾರೆ, ವಸ್ತುವನ್ನ ಹೊರಗಿಡ್ತಾರೆ, ಬಚ್ಚಿಟ್ಟುಕೊಂಡಿರ್ತಾರೆ. ಅದೇ ತರ ನಾವು ದೊಡ್ಡವರಿಂದ ವಿಶೇಷವಾಗಿ ಪಡೆದದ್ದನ್ನ ಮನಸ್ಸಿನಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಳ್ಬೇಕಂತ, ಸಜ್ಜನರಿಗೆ ಮಾತ್ರ ಕೊಡಬೇಕು, ಯಾರಿಗೂ ಕಂಡವರಿಗೆಲ್ಲ ಚೆಲ್ಲಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಯಾರಾದರೇ ಸದ್ಗುಣವ ಕದ್ದವರ ಅಘವ ಕದಿಯುವ, ಆ ರೀತಿ ಯಾರಿಡ್ತಾರೋ ಅವರ ಪಾಪಗಳೆಲ್ಲ ಕೊಚ್ಚಿ ಹಾಕಿಬಿಡುತ್ತಾನೆ ಭಗವಂತ. ನಾವೇ ಆತನ ವಿಶೇಷವಾಗಿರತಕ್ಕಂಥ ನಾಮ ಕಳ್ಳತನ ಮಾಡುವವರು, ಆತನ ಸದ್ಗುಣ ಕಳ್ಳತನ ಮಾಡುವವರು ಅಂದ್ರೆ ಅವರ ಇನ್ನೂ ದೊಡ್ಡ ಕಳ್ಳ. ಏನು ಮಾಡುತ್ತಾನೆ ಅಂದ್ರೆ ನಮ್ಮ ಪಾಪಗಳೆಲ್ಲ ಕದ್ದು ಹೋಗ್ತಾನೆ. ಅಲ್ಲ, ನಮ್ಮ ಆ ಪ್ರಕರಣ ಕದಿಯೋರು ಯಾರಾದ್ರೂ ಇರ್ತಾರ ಅಂದ್ರೆ ನಾನಿದ್ದೇನೆ ಅಂತ ಬಂದ ಭಗವಂತ ನನ್ನ ಪಾಪಗಳನ್ನೆಲ್ಲ ಕದ್ದು ಕದ್ದು ತಗೊಂಡು ಹೋಗ್ತಾನಂತೆ. ಆ ರೀತಿಯಲ್ಲಿ ನಮ್ಮನ್ನು ಪೂರ್ಣಾನುಗ್ರಹ ಮಾಡುತ್ತಾನೆ ಭಗವಂತ. ಇಂಥ ಕರುಣಾಶಾಲಿ, ಇಂಥ ಕರುಣಾಶಾಲಿಯ ಕರುಣೆಯನ್ನ ನೆನೆಯದಿದ್ದರೆ ನನ್ನ ಬದುಕ್ಯಾಕೆ ಅಂತ ದಾಸರಾಯರು ಪರಿಚಯ ಮಾಡಿಕೊಡುತ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.